ఆనంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకల సుజనశిష్టం నిత్య నిర్ధూత కష్టం హయముఖ పద నిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతిసు విద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియగురున్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శమతో బింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. ఓం జన్మాద్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయాదికవయే ముహ్యంతియం సూరయః తేజోవారిమృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీ గురుభ్యో నమః. హరిః ఓం. పాపగళన్నేను మాడిద్దాయితు. మాడిద పాపగళిగే నరకక్కె హోగదే ఇరువంత ఒందు ಉಪಾಯ ಹೇಳಿ ಅಂದಾಗ, ಯಾರಾದರೆ ಈ ಮಾಡಿದ ಕರ್ಮಗಳಿಗೆ ವಿಶೇಷವಾಗಿರತಕ್ಕಂಥ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುತ್ತಾರೋ ಅವರಿಗೆ ನರಕಕ್ಕೆ ಹೋಗಬೇಕಾಗಿಲ್ಲ. ಅವಾಗ ಹೇಳುತ್ತಾರೆ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಪುನಃ ಪುನಃ ಪಾಪ ಮಾಡಲಿಕ್ಕೆ ಮನಸ್ಸು ಹೋಗ್ತಾ ಇರುತ್ತಲ್ಲ, ವಿವಶನಾಗಿ ಮಾಡುತ್ತಾ ಇರುತ್ತಾನೆ ಮನುಷ್ಯ, ಅವಾಗ ಪ್ರಾಯಶ್ಚಿತ್ತ ಅಪಾರ್ಥ ಆಗಿಬಿಡುತ್ತೆ, ಆನೆಯ ಸ್ನಾನದಂತೆ ಅಂತ ಹೇಳಿದಾಗ, ವಿಶೇಷವಾಗಿ ಭಗವಂತನ ನಾಮಸ್ಮರಣೆ ವಿಶೇಷವಾಗಿರತಕ್ಕಂಥ ಭಕ್ತಿಪೂರ್ವಕ ದೇವರ ನೆನಪಿಂದ ಕೂಡಿದ ನಾಮಸ್ಮರಣೆ ಕೋಟಿ ಕೋಟಿ ಜನ್ಮಗಳ ಪಾಪವನ್ನು ಕತ್ತರಿಸಿ ಹಾಕುತ್ತೆ. ಆ ಒಂದು ಹಿನ್ನೆಲೆಯನ್ನು ಹೇಳುತ್ತಾರೆ, ಇತಿಹಾಸವನ್ನು. ಹಿಂದೆ ಕನ್ಯಾಕುಬ್ಜ ದೇಶೀಯನಾಗಿರತಕ್ಕಂಥ ಬ್ರಾಹ್ಮಣ ಅಜಾಮಿಲ, ಒಳ್ಳೆ ಶ್ರುತಸಂಪನ್ನ ಶೀಲವೃತ್ತ ಗುಣಾಲಯ, ಒಳ್ಳೆ ಶೀಲ ಸಂಪನ್ನನಾಗಿದ್ದ, ಚೆನ್ನಾಗಿ ಅಧ್ಯಯನಾದಿಗಳನ್ನು ಮಾಡಿಕೊಂಡಿದ್ದ, ವ್ರತಾದಿಗಳನ್ನು ಧಾರಣೆ ಮಾಡಿದ್ದ, ಮೃದುವಾಗಿದ್ದ, ಇಂದ್ರಿಯ ನಿಗ್ರಹ ಇರುವಂಥವನಾಗಿದ್ದ, ಸತ್ಯವಾಕ್ ಮಂತ್ರವನ್ನು ತಿಳ್ಕೊಂಡಿರತಕ್ಕಂಥವನಾಗಿದ್ದ, ಶುಚಿಯಾಗಿದ್ದ, ಇಂಥವ ತಾನು ಎಲ್ಲವನ್ನ ಬಿಟ್ಟು ಯಾರೋ ಒಬ್ಬ ಬೇರೆ ಸ್ತ್ರೀಯನ್ನು ಕಟ್ಟಿಕೊಂಡು ಅವಳ ಜೊತೆಗೆ 80 ವರ್ಷಗಳ ಕಾಲ ಸಂಸಾರ ಮಾಡಿ ಮಕ್ಕಳನ್ನು 10 ಜನ ಮಕ್ಕಳನ್ನು ಪಡೆದು ಅವರನ್ನು ಪೋಷಣೆ ಮಾಡಲಿಕ್ಕಾಗಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತಾ ಕೊನೆ ಕಾಲದಲ್ಲಿ ಯಮಭಟರು ದರ್ಶನ ಕೊಟ್ಟರೆ ಹೆದರಿಕೆಯಿಂದ ತನ್ನ ಕೊನೆಯ ಮಗನಾಗಿರ್ತಕ್ಕಂಥ ನಾರಾಯಣ ಎಂಬುವನನ್ನ, ದೂರದಲ್ಲಿ ಆಡತಾ ಇರುವವನನ್ನ ಕೂಗಿ ಕರೆಯುತ್ತಾನೆ. ಆ ಕರೆಯುವಾಗ ದೇವರ ನೆನಪಾಗುತ್ತವನಿಗೆ. ಆವಾಗ ವಿಶೇಷವಾಗಿರತಕ್ಕಂಥ ವಿಷ್ಣು ದೂತರು ಬಂದು ಯಮದೂತರನ್ನ ತಡೆದು, ಇವನಿಗೆ ಇವನು ಪಾಪ ಮಾಡಿದ್ದೇನು ಸತ್ಯ, ಆದರೆ ನಾರಾಯಣ ಅಂತ ಸಾಯುವ ಕಾಲಕ್ಕೆ ವಿಶೇಷವಾಗಿ ಏನು ನಾಲ್ಕಕ್ಷರದ ನಾಮವನ್ನು ಉಚ್ಚಾರ ಮಾಡಿದ್ದಾನಲ್ವ, ಇಷ್ಟರಿಂದಲೇನೆ ಅವನಿಗೆ ಕೋಟಿ ಕೋಟಿ ಜನ್ಮಗಳ ಪಾಪ ಕತ್ತರಿಸಿ ಹೋಯಿತು, ಈ ಜನ್ಮದ್ದು ಮಾತ್ರ ಅಲ್ಲ. ಆದ್ದರಿಂದ ಅವನನ್ನು ನೀವು ಕರ್ಕೊಂಡು ಹೋಗ್ಲಿಕ್ಕೆ ಸರಿಯಲ್ಲ ಅಂತ ಹೇಳಿ ಬಿಡಿಸಿ ಹೋಗ್ತಾರೆ. ಅಜಾಮಿಲ ಹರಿದ್ವಾರಕ್ಕೆ ಹೋಗಿ ತಪಸ್ಸನ್ನು ಮಾಡಿ ತನ್ನ ಶರೀರ ತ್ಯಾಗ ಮಾಡುತ್ತಾನೆ, ಒಳ್ಳೆ ಸನ್ನಿಧಾನವನ್ನು, ಭಗವಂತನ ಸನ್ನಿಧಾನ ಸೇರುತ್ತಾನೆ. ಯಮಧರ್ಮರಾಜರು ತಮ್ಮ ಭಟರಿಗೆ ಹೇಳುತ್ತಾರೆ, ಹರಿಭಕ್ತರ ತಂಟೆಗೆ ಹೋಗಬೇಡಿ, ಯಾರಾದರೆ ಈ ಒಂದು ವಿಶೇಷವಾಗಿರತಕ್ಕಂಥ ಅಜಾಮಿಲೋಪಾಖ್ಯಾನವನ್ನು ಕೇಳುತ್ತಾರೋ ಅವರಿಗೂ ಯಮಭಟರ ದರ್ಶನ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ರಚೇತಸರ ಮಕ್ಕಳಾಗಿರತಕ್ಕಂಥ ದಕ್ಷ ಪ್ರಜಾಪತಿಗಳು ಭಗವಂತನನ್ನ ಸ್ತೋತ್ರ ಮಾಡತಾ ಹಂಸಗುಹ್ಯ ಸ್ತೋತ್ರದಿಂದ ಅಘಮರ್ಷಣ ತೀರ್ಥ ವಿಂಧ್ಯ ಪರ್ವತದ ಪ್ರಾಂತದಲ್ಲಿರತಕ್ಕಂಥ ಅಘಮರ್ಷಣ ತೀರ್ಥದಲ್ಲಿ ತಪಸ್ಸನ್ನ ಮಾಡಿ ದೇವರು ದರ್ಶನ ಕೊಟ್ಟಾಗ, ಸ್ವಾಮಿ ನನಗೆ ಮಕ್ಕಳು ಬೇಕು, ಬ್ರಹ್ಮದೇವರ ಆಜ್ಞೆಯಿಂದ ತಪಸ್ಸನ್ನ ಮಾಡುತ್ತಾ ಇದ್ದೇನೆ ಎಂದಾಗ ಅವರಿಗೆ ಅನುಗ್ರಹ ಮಾಡುತ್ತಾರೆ. ಹರಿಯಶ್ವರು ಶಬಲಾಶ್ವರು ಅಂತ ಹರಿಯಶ್ವರು 10,000 ಜನ ಆಗ್ತಾರೆ. ಅವರನ್ನ ವಿಶೇಷವಾಗಿ ನಾರದರು ಉಪದೇಶ ಕೊಟ್ಟು ಸನ್ಯಾಸಿಗಳನ್ನಾಗಿ ಮಾಡಿಬಿಡ್ತಾ ಇದ್ದಾರೆ. ಅಯ್ಯ ಅಧ್ಯಾತ್ಮಂ ಅಬುಧಸ್ಯೇಹ ಕಿಮಸತ್ ಕರ್ಮಭೇರ ಭವೇತ್, ನೀವು ಒಳಗಿನ ತತ್ವಜ್ಞಾನವನ್ನೇ ತಿಳ್ಕೊಂಡಿಲ್ಲ, ಏನಾಗುತ್ತೆ ಅಂತ ಅನೇಕ ಕೂಟ ಪ್ರಶ್ನೆಗಳನ್ನು ಹಾಕ್ತಾರೆ. ಹೇಳ್ತಾರೆ, ಭೂಮಿಯ ಅಂತ್ಯವನ್ನೇ ಕಂಡಿಲ್ಲ, ಒಬ್ಬ ಪುರುಷನಿರುವ ರಾಜ್ಯವನ್ನ ಕಂಡಿಲ್ಲ, ಮುಂದಕ್ಕೆ ಹೋದರೆ ತಿರುಗಿ ಬಾರದೇ ಇರುವ ಬಿಲವನ್ನ ಕಂಡಿಲ್ಲ, ನಾನಾ ರೂಪಗಳನ್ನು ಧಾರಣೆ ಮಾಡುವಂತಹ ಸ್ತ್ರೀಯನ್ನ, ಆ ಸ್ತ್ರೀ ಹಿಂದೆ ಹೋಗತಕ್ಕಂಥ ಪುರುಷನನ್ನ, ಎರಡು ಕಡೆ ಹರಿಯುವಂಥ ನದಿಯನ್ನ, ಐದೈದರಿಂದ ತಯಾರಾದ ಗೃಹವನ್ನ, ಚಿತ್ರವಾದ ಕಥೆಗಳನ್ನು ಹೇಳುವ ಹಂಸ ಪಕ್ಷಿಯನ್ನ, ತೀಕ್ಷ್ಣವಾದ ಅರೆಗಳಿರತಕ್ಕಂಥ ಚಕ್ರವನ್ನ ನೋಡಿದ್ದೀರಾ? ಅದು ಯಾವುದೂ ಗೊತ್ತಿಲ್ಲದೆ ಏನು ಕರ್ಮಗಳು ಮಾಡುತ್ತೀರಿ? ಅವರಿಗೆ ಅರ್ಥ ಆಯಿತು, ಭೂಮಿಯ ಅಂತ್ಯ ಕಂಡಿಲ್ಲ ಅಂದರೆ ಲಿಂಗದೇಹ ಭೂಮಿ ಅಂದರೆ ಆ ಭೂಮಿಯ ವಿಶೇಷವಾಗಿರತಕ್ಕಂಥ ನಾಶ ಅಂದರೆ ಲಿಂಗದೇಹದ ನಾಶಕ್ಕಾಗಿ ಸಂಕಲ್ಪ ಮಾಡದೆ ಬೇರೆ ಬೇರೆ ಕರ್ಮಗಳನ್ನೆಲ್ಲ ಮಾಡಿ ಕಟ್ಟಿಕೊಂಡೇನು ಉಪಯೋಗ? ನಂತರ ಒಬ್ಬನೇ ಪುರುಷ ಅಂದರೆ ತುರಿಯ ನಾಮಕ ಭಗವಂತ ಇರತಕ್ಕಂಥ ರಾಜ್ಯ, ಅಂಥ ಭಗವಂತನ ವಿಶೇಷವಾಗಿರತಕ್ಕಂಥ ಸನ್ನಿಧಾನವನ್ನು ನೋಡದೇ ಇರತಕ್ಕಂಥ ಈ ಕರ್ಮಗಳು ಕಟ್ಟಿಕೊಂಡೇನು ಉಪಯೋಗ? ಯಾವ ಭಗವತ್ ಸನ್ನಿಧಾನಕ್ಕೆ ಹೋದರೆ ತಿರುಗಿ ಬರಲ್ಲವೋ ಅಂಥ ಭಗವಂತನನ್ನು ಕುರಿತು ತಿಳಿಯದೇ ಇರತಕ್ಕಂಥ ಕರ್ಮಗಳಿಂದ ಏನು ಉಪಯೋಗ? ನಾನಾ ರೀತಿಯಾದ ಬುದ್ಧಿ ಸಂಚಾರ ಮಾಡತಾ ಇರುತ್ತೆ, ವಿಶೇಷವಾಗಿ ಆ ಬುದ್ಧಿ ಹೇಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳದೆ ನಾವು ಕರ್ಮವನ್ನು ಮಾಡಿದರೆ, ನಂತರ ಆ ಒಂದು ಬುದ್ಧಿಯ ಸಂಘದಿಂದಾಗಿ ಈ ಜೀವಿ ಭ್ರಷ್ಟನಾಗಿ ವಿಶೇಷವಾಗಿರತಕ್ಕಂಥ ಎಲ್ಲ ಐಶ್ವರ್ಯ ಎಲ್ಲ ಕಳ್ಕೊಂಡಿರ್ತಕ್ಕಂಥ ಈ ಜೀವಿಯ ಗತಿ ಏನಾಗುತ್ತೆ ಎಂಬುದು ಗೊತ್ತಾಗದೆ ಅದು ತಿಳ್ಕೊಳ್ಳದೆ ಮಾಡುವ ಕರ್ಮಗಳಿಂದೇನು ಉಪಯೋಗ? ಸೃಷ್ಟಿಯನ್ನ ಸಂಹಾರವನ್ನ ಎರಡನ್ನ ಏಕಕಾಲದಲ್ಲಿ ಮಾಡತಕ್ಕ ಭಗವಂತನ ಆ ವಿಶೇಷವಾದ ಇಚ್ಛೆ ಎಂಬ ನದಿ ಅದರ ವೇಗ, ಅದನ್ನು ತಿಳ್ಕೊಳ್ಳದಿದ್ದರೆ ಏನು ಉಪಯೋಗ? ಮತ್ತಸ್ಥ ತತವಿಜ್ಞಾನ, ಆ ಭಗವಂತನ ಇಚ್ಛಾ ಮಾಯೆಯ ಎಚ್ಚರವೇ ಇಲ್ಲದಿದ್ದರೆ ಏನು ಕರ್ಮಗಳು ಮಾಡಿದ್ರೇನು ಉಪಯೋಗ? 25 ತತ್ವಗಳಿಂದ ತಯಾರಾದಂಥ ಈ ಅದ್ಭುತವಾದ ಶರೀರ, ಈ ಅಧ್ಯಾತ್ಮ ಶರೀರದೊಳಗಿರತಕ್ಕಂತಹ ಭಗವಂತನನ್ನ ತಿಳಿಯದೇ ಇರತಕ್ಕಂತಹ ಕರ್ಮಗಳು ಮಾಡಿ ಏನು ಉಪಯೋಗ? ಚಿತ್ರಕಥೆಗಳಿರುವ ಹಂಸ ಪಕ್ಷಿ ಅಂದ್ರೆ ಶಾಸ್ತ್ರ. ಆ ಶಾಸ್ತ್ರವನ್ನ ಹೇಳ್ತಾರೆ ಬಂಧ ಮೋಕ್ಷಾನುದರ್ಶನಂ, ಬಂಧವನ್ನ ಮೋಕ್ಷವನ್ನ ತೋರಿಕೊಡತಕ್ಕಂಥ ವಿವಿಧ ಪದಮಜ್ಞಾತ್ವ ಕಿಮಸ ಕರ್ಮಭಿರ್ಭವೇತ್. ಭಗವಂತನನ್ನೇ ತೋರಿಕೊಡತಕ್ಕಂಥ ಶಾಸ್ತ್ರವನ್ನು ತಿಳ್ಕೊಳ್ಳದೆ ಇರತ್ತೆ ಸುಮ್ಮನೆ ಕರ್ಮ ಮಾಡಿ ಏನು ಉಪಯೋಗ? ಕಾಲಚಕ್ರ ಅದು ವಿಶೇಷವಾಗಿ ತೀಕ್ಷ್ಣ, ಜಗತ್ತನ್ನೆಲ್ಲ ನಾಶ ಮಾಡುತ್ತಾ ಇದೆ. ಸ್ವತಂತ್ರವಾದಂಥ ಭಗವದ್ ರೂಪ ಅದು. ಕಾಲಚಕ್ರ ರೂಪದಲ್ಲಿ ಭಗವಂತ ಇದ್ದಾನೆ, ಅವನನ್ನ ತಿಳ್ಕೊಳ್ಳದೆ, ಅವನ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನು ತಿಳ್ಕೊಳ್ಳದೆ ಸುಮ್ಮನೆ ಕರ್ಮಗಳು ಮಾಡಿದರೆ ಹೇಗೆ ಅಂತ ಅವ್ರು ಹೇಳಿದ್ದಕ್ಕೆ ಎಲ್ಲರೂ ಸನ್ಯಾಸಿಗಳಾಗಿ ಹೊರಟರು. ನಂತರ ಮತ್ತೊಂದು 1000 ಜನ ಮಕ್ಕಳನ್ನ ಶಬಲಾಶ್ವರನ್ನ ಪಡೀತಾರೆ. ಅವರೂ ಸನ್ಯಾಸಿಗಳಾಗಿ ಹೊರಟಾಗ ನಾರದರು ಉಪದೇಶದಿಂದ ನಾರದರಿಗೆ ಶಾಪ ಕೊಡ್ತಾರೆ, ನಿಮ್ಮ ಕಾಲು ಒಂದು ಕಡೆ ನಿಲ್ಲದೇ ಇರಲಿ ಅಂತ. ನಾರದರು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ದಕ್ಷ ಪ್ರಜಾಪತಿಗಳು 60 ಜನ ಹೆಣ್ಣು ಮಕ್ಕಳನ್ನು ಪಡೀತಾ ಇದ್ದಾರೆ. ಅದರಲ್ಲಿ 10 ಜನ ಧರ್ಮ ಪ್ರಜಾಪತಿಗಳಿಗೆ, 10 ಜನ ಕಶ್ಯಪರಿಗೆ, 13 ಜನ ಕಶ್ಯಪರಿಗೆ, 27 ಜನ ಚಂದ್ರ. ನಂತರ ವಿಶೇಷವಾಗಿ ಭೂತಾಂಗಿರರು ಕೃಷಾಶ್ವರಿಗೆ ಇಬ್ಬರಿಬ್ಬರನ್ನ, ತಾರ್ಕ್ಷರಿಗೆ ಎಲ್ಲರನ್ನು ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಅದರಲ್ಲಿ ಕಶ್ಯಪರ ವಿಶೇಷವಾಗಿರತಕ್ಕಂಥ ಸಂತತಿಯಲ್ಲಿ ಬಂದದ್ದೇ ಈ ಜಗತ್ತು. ಅಲ್ಲಿ ಬಂದವರೇ ದುಷ್ಟು ಪ್ರಜಾಪತಿಗಳು. ಅವರು ದೈತ್ಯರ ತಂಗಿಯಾಗಿರತಕ್ಕಂಥ ರಚನಾ ಎಂಬ ಕನ್ಯಕೆಯನ್ನು ಮದುವೆ ಮಾಡ್ತಾ ಇದ್ದಾರೆ. ಅಲ್ಲಿ ವಿಶ್ವರೂಪಾಚಾರ್ಯರು ಬಂದರು. ಅವರೇ ಇಂದ್ರದೇವರ ಗುರುಗಳಾದರೂ ಬೃಹಸ್ಪತ್ಯಾಚಾರ್ಯರು ಬಿಟ್ಟಾಗ, ಬೃಹಸ್ಪತ್ಯಾಚಾರ್ಯರು ಬರತಾ ಇದ್ದರೆ ಸಭೆಯಲ್ಲಿ ಇಂದ್ರದೇವರು ಎದ್ದಿಲ್ಲ, ಅದರಿಂದ ಅವರು ತಿರಸ್ಕಾರ ಮಾಡಿದಂತಾಗಿ ಅದೃಶ್ಯರಾದರು. ಬ್ರಹ್ಮದೇವರವರನ್ನ ದೇವತೆಗಳನ್ನ ಎಲ್ಲ ಐಶ್ವರ್ಯ ಕಳ್ಕೊಂಡು ಬಂದಿದ್ದಾರೆ. ಅಂಥ ಕಾಲಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಗುರುಗಳ ವಿಶೇಷವಾಗಿರತಕ್ಕಂಥ ಅವಮಾನ ಮಾಡಿದ್ದಕ್ಕೆ ಹೀಗಾಗಿದೆ ಅಂತ. ವಿಶೇಷವಾಗಿ ನೀವು ಇನ್ನೊಬ್ಬರನ್ನ ಗುರುಗಳಾಗಿ ಸ್ವೀಕಾರ ಮಾಡಿ ಅಂತ ವಿಶ್ವರೂಪಾಚಾರ್ಯರ ಹತ್ರ ಕಳಿಸಿಕೊಡ್ತಾರೆ. ಇಲ್ಲಿ ನೋಡಬೇಕಾಗಿದ್ದು, ಶಿಷ್ಯರು ತಪ್ಪು ಮಾಡಿದರೂ ಬಿಟ್ಟು ಹೋಗೋ ಹೆಂಗೆ ಹೋದರು ಗುರುಗಳು ಅಂತ ಹೇಳಿದರೆ, ಹೇಳ್ತಾ ಇದ್ದಾರೆ ವಿಶ್ವರೂಪಾಚಾರ್ಯರಿಂದ ಇಂದ್ರದೇವರಿಗೆ ಅದ್ಭುತವಾದ ವಿದ್ಯಾ ಉಪದೇಶ ಆಗಬೇಕಾಗಿದೆ. ನಾರಾಯಣ ವರ್ಮ ತಾವಿದ್ದರೆ ಅವನಿಗ ಇಂದ್ರದೇವರಿಗೆ ಆ ಉಪದೇಶ ಬರಲ್ಲ, ಆದ್ದರಿಂದ ಪಕ್ಕಕ್ಕೆ ಸರಿದರು. ಇವರಿಗೆ ಉಪವಿದ್ಯಾ ಬರಬೇಕು ಅಂತಲೇ ಬ್ರಹ್ಮದೇವರು ವಿಶ್ವರೂಪಾಚಾರ್ಯ ಕರ್ಕೊಳ್ಳಿ ಅಂತ ಹೇಳಿದರು. ವಿಶ್ವರೂಪಾಚಾರ್ಯರನ್ನ ಹೋಗಿ ಕೇಳಿ ಅವರನ್ನ ಪುರೋಹಿತರನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ವಿಶ್ವರೂಪಾಚಾರ್ಯ ಹೇಳ್ತಾರೆ, ಪೌರೋಹಿತ್ಯ ಮಾಡಬಾರದಯ್ಯ, ವಿಶೇಷವಾಗಿ ವಿಗರ್ಹಿತಂ ಧರ್ಮಶೀಲೈಹಿ, ಧರ್ಮವಂತರಾದವರು ಇದನ್ನು ಮಾಡಲ್ಲ, ಆದರೆ ನೀವು ಕೇಳ್ತಾ ಇದ್ದೀರಿ ಬರ್ತಿದ್ದೀನಿ ನಾನು ಅಂತ ಹೇಳಿ ಇಂದ್ರದೇವರಿಗೆ ವಿಶೇಷವಾದಂಥ ವಿದ್ಯೆಯನ್ನು ಉಪದೇಶ ಮಾಡಿ ಕೊಡತಾ ಇದ್ದಾರೆ. ಹರಿರ್ವಿದ ಧ್ಯಾನ್ ಅವಸರವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮಃ ಪತಗೇಂದ ಪೃಷ್ಠೇ ಅಂತ. ಯಾರಾದರೆ ಬಿಂಬಮೂರ್ತಿಯಾಗಿ ಹೃದಯದಲ್ಲಿದ್ದಾನೋ ಆ ಸ್ವಾಮಿಯೇ ನನ್ನನ್ನ ಸರ್ವತ್ರ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡತ. ಅವನೇ ಅನೇಕ ರೂಪಗಳಿಂದ, ಅವನ ರೂಪಗಳು ಆಯುಧ ಆಭರಣ ವಾಹನಾದಿಗಳು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೇಳತಕ್ಕಂಥ ಅದ್ಭುತವಾದ ನಾರಾಯಣ ವರ್ಮದ ಉಪದೇಶ ಕೊಡುತ್ತಾರೆ. ಅದರಿಂದ ಇಂದ್ರದೇವರು ವಿಶೇಷವಾಗಿ ದೈತ್ಯರನ್ನ ಗೆದ್ದು ತ್ರೈಲೋಕ್ಯ ಲಕ್ಷ್ಮಿಯನ್ನು ಪಡೀತಾರೆ. ವಿಶ್ವರೂಪಾಚಾರ್ಯರು ಬಚ್ಚಿಟ್ಟು ದೇವತೆಗಳಿಗೆ ಬರತಕ್ಕಂಥ ಯಜ್ಞ ಭಾಗಗಳನ್ನ ದೈತ್ಯರಿಗೆ ಕೊಡ್ತಾ ಇರ್ತಾರೆ ಅಭಿಮಾನದಿಂದ, ಯಾಕೆ ತಾಯಿ ದೈತ್ಯರ ತಂಗಿ ಆದ್ದರಿಂದ. ಅದಕ್ಕೆ ಸಿಟ್ಟು ಬಂದು ಇಂದ್ರದೇವರು ಇದು ದೇವರ ದ್ರೋಹ ಅಂತ ಅವರ ತಲೆಯನ್ನು ಕತ್ತರಿಸಿದಾಗ ತುಷ್ಟು ಪ್ರಜಾಪತಿಗಳು ಇಂದ್ರ ಶತ್ರುಗಳು ಬರಬೇಕು ಅಂದ್ರೆ ಇಂದ್ರನನ್ನು ಕೊಲ್ಲುವ ಬರಲಿ ಎಂದು ಯಾಗ ಮಾಡಿದರೆ ಮಂತ್ರ ಚೂರು ವ್ಯತ್ಯಾಸ ಆದಾಗ ಅಲ್ಲಿ ಇಂದ್ರನನ್ನ ಕೊಲ್ಲುವವ ಬಂದ ವೃತ್ರಾಸುರ. ಯುದ್ಧ ಮಧ್ಯದಲ್ಲಿ ಎಲ್ಲವನ್ನು ಆಯುಧಗಳನ್ನು ನುಂಗಿಬಿಡ್ತಾ ಇದ್ದಾನೆ. ಆವಾಗ ಭಗವಂತನ ಆಜ್ಞೆಯಿಂದ ದಧೀಚಿ ಮಹರ್ಷಿಗಳ ಎಲುಬಿನಿಂದ ಭಗವಂತ ಒಳಗೆ ಆ ಆಯುಧವನ್ನು ತಯಾರು ಮಾಡಿಸಿ ಅದರೊಳಗೆ ವಜ್ರನಾಮಕನಾಗಿ ತಾನು ಪ್ರವೇಶ ಮಾಡಿದ. ಅದರಿಂದ ಯುದ್ಧಕ್ಕೆ ಹೋದಂಥ ಇಂದ್ರ ದೇವರು ಯುದ್ಧ ಮಧ್ಯದಲ್ಲಿ ವಿಶೇಷವಾಗಿ ಭಗವಂತನ ಸ್ತೋತ್ರ ಮಾಡಿರತಕ್ಕಂಥ ವೃತ್ರಾಸುರನ ನೋಡ್ತಾ ಇದ್ದಾರೆ. ವೃತ್ರಾಸುರ ಅಂತೂ, ಸ್ವಾಮಿ ನಿನ್ನ ಪಾದ ಸೇವಾ ಮಾಡತಕ್ಕಂಥವನ್ನಾಗಿ ನನ್ನ ಇಡು, ನನ್ನನ್ನ ನೋಡದೆ ತುಂಬಾ ಒದ್ದಾಡ್ತಾ ಇದ್ದೇನೆ, ತಾಯಿ ಪಕ್ಷಿಯನ್ನು ನೋಡದೇ ಇರತಕ್ಕಂಥ ಚಿಕ್ಕ ಮಕ್ಕಳಂತೆ ಮರಿ ಪಕ್ಷಿಯಂತೆ ನಾನಿದ್ದೇನೆ ಹರಿಯೇ ಅಂತ ದೇವರನ್ನ ಸ್ತೋತ್ರ ಮಾಡುವಂಥ ವೃತ್ರಾಸುರನನ್ನು ನೋಡಿ ಇನ್ನೊಂದು ಕಡೆ ಜಗತ್ತಿಗೆ ತೊಂದರೆ ಕೊಡ್ತಾ ಇದ್ದಾನೆಂಬ ಉದ್ದೇಶದಿಂದ ಅವನು ಸಂಹಾರ ಮಾಡ್ತಾ ಇದ್ದಾರೆ ಇಂದ್ರದೇವರು. ಆ ರೀತಿಯಾಗಿ ಜಗತ್ತನ್ನ ತೊಂದರೆ ಕೊಡತಕ್ಕಂಥ, ಆದರೆ ದೇವರನ್ನು ಸ್ತೋತ್ರ ಮಾಡಿದ ವೃತ್ರಾಸುರ ಯಾರಯ್ಯ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಚಿತ್ರಕೇತು ನಾಮಕ ಗಂಧರ್ವ ಹಿಂದೆ ರಾಜನಾಗಿದ್ದ ಆ ಮಹಾನುಭಾವ ವಿಶೇಷವಾಗಿರತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಆ ಮಕ್ಕಳಿಲ್ಲ ಅಂತ ಅವರ ಗುರುಗಳು ಹೇಳಿದರು ಆಂಗಿರಸರು. ಅದಕ್ಕೆ ತಾನು ಮಕ್ಕಳು ಬೇಕು ಅಂತಲೇ ಪ್ರಾರ್ಥನೆ ಮಾಡಿದಾಗ ವಿಶೇಷವಾಗಿ ಒಂದು ಮಗುವಾಗುವಂತೆ ಮಾಡ್ತಾ ಇದ್ದಾರೆ. ಮಗುವನ್ನ ಮಿಕ್ಕ ಸವತಿಯರು ಸೇರಿಸತ್ತು ವಿಷ ಹಾಕಿ ಕೊಂದು ಬಿಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಸತ್ತ ಮಗನಿಗಾಗಿ ಅಳತಾ ಇದ್ದಾರೆ ಚಿತ್ರಕೇತು. ಅಂಗೀರಸರು ಮತ್ತು ನಾರದರು ಬಂದು ಹೇಳ್ತಾ ಇದ್ದಾರೆ, ಅಯ್ಯ ಈ ಮಗು ಸತ್ತು ಹೋಗಿದೆ, ಯಾಕೆ ಅಳತೀಯ? ಕೇಳಲಿಲ್ಲ. ಅವಾಗ ಸತ್ತ ಮಗುವನ್ನು ಬದುಕಿಸಿ ತೋರಿಸ್ತಾರೆ. ಮಗು ಹೇಳುತ್ತೆ, ಎಷ್ಟು ಜನ್ಮಗಳಾದವು, ಎಷ್ಟು ಜನ ಅಪ್ಪ ಅಮ್ಮಂದರು ಬಂದರು, ಇವರು ಎಷ್ಟು ಜನ, ಎಷ್ಟನೇವರು, ಸಾಕು ಈ ಜನ್ಮ ಅಂತ ಅಪ್ಪಣೆ ಕೊಟ್ಟರೆ ಹೋಗ್ತೇನೆ ಅಂತ ನಮಸ್ಕಾರ ಮಾಡಿ ಹೊರಟು ಹೋಗ್ತಾ ಇದ್ದಾನೆ. ಅವಾಗ ಜ್ಞಾನೋದಯ ಆಗಿ ರಾಜ ಸಂಕರ್ಷಣ ಮಂತ್ರವನ್ನು ಉಪದೇಶ ಸ್ವೀಕಾರ ಮಾಡಿ ತನ್ಮೂಲಕ ಭಗವಂತನ ದರ್ಶನ ಮಾಡಿ ಸಿದ್ಧನಾಗಿ ಚಿತ್ರಕೇತು ಗಂಧರ್ವನಾಗಿ ಆಕಾಶದಲ್ಲಿ ವಿಮಾನದಲ್ಲಿ ಹೋಗ್ತಾ ಇರುವಂಥವ ರುದ್ರದೇವರನ್ನು ನೋಡಿ ಸಭೆಯಲ್ಲಿ ಪಾರ್ವತೀದೇವಿಯನ್ನ ತೊಡೆಯ ಮೇಲೆ ಕುಳಿಸಿಕೊಂಡಾಗ ಹೀಗೆ ಕೊಡಬಹುದೇ ಅಂತ ಮಾತಾಡಿದರೆ ಪಾರ್ವತೀದೇವಿ ಹೇಳುತ್ತಾಳೆ, ನಿನ್ನಿಂದ ಪಾಠ ಕಲಿಬೇಕಾದ ಸ್ಥಿತಿಯಲ್ಲಿ ರುದ್ರದೇವರಿಲ್ಲ, ದೈತ್ಯನಾಗುವಂತ ಶಾಪ ಕೊಟ್ಟಾಗ ತಲೆಬಾಗಿ ನಮಸ್ಕಾರ ಮಾಡಿ ಸ್ವೀಕಾರ ಮಾಡಿ ಹೊರಟಂಥ ಆ ಚಿತ್ರಕೇತು ನಾಮಕ ಗಂಧರ್ವ ಪಾರ್ವತೀದೇವಿ ಹೇಳುತ್ತಾಳೆ, ಶಾಪ ತಗೊಂಡು ಹೋದ, ಆದರೆ ಅದರ ವಿಮೋಚನ ಕೇಳಿಲ್ಲಲ್ಲ. ಅಂದರೆ ಹರಿಭಕ್ತರ ಲಕ್ಷಣ ಇಂಥದ್ದೇ, ದೇವರನ್ನೇ ನಂಬಿದ್ದಾರೆ, ಶಾಪ ಕೊಡಿಸಿದವನೇ ವಿಮೋಚನೆ ಮಾಡಿಸ್ತಾನೆ ಅಂತಿದ್ದಾರೆ ಅಂತ ರುದ್ರದೇವರು ಹೇಳ್ತಾರೆ. ಅಂಥ ಆ ಚಿತ್ರಕೇತು ನಾಮ ಗಂಧರ್ವನೇ ಹಿಂದಿನ ತಪಸ್ಸಿನ ಪ್ರಭಾವದಿಂದ ಈಗ ವೃತ್ರಾಸುರನಾಗಿದ್ದು ವಿಶೇಷವಾಗಿ ಭಗವಂತನ ಸ್ಮರಣೆ ಮಾಡುತ್ತಿದ್ದ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾನೆ. ನಂತರ ಇನ್ನೊಬ್ಬರು ಇಂದ್ರದೇವರನ್ನ ಕೊಲ್ಲುವ ಮಗ ಬರಲಿ ಅಂತ ದ್ವಿತೀಯ ದೇವಿ ಕಶ್ಯಪರಿಂದ ಗರ್ಭಧಾರಣೆ ಮಾಡಿ ಸಂವತ್ಸರ ಪರ್ಯಂತ ವ್ರತವನ್ನು ಧಾರಣೆ ಮಾಡಿದ್ದಾಳೆ. ಸೇವೆಗಾಗಿ ಇಂದ್ರದೇವರನ್ನೇ ಇಟ್ಟಿದ್ದಾರೆ. ಒಂದು ಸಲ ವ್ರತವನ್ನು ಮಾಡಿ ಕೃಶಳಾಗಿ ಕಾಲು ಸರಿಯಾಗಿ ತೊಳೆಯದೆ ಮಲಗದಿದ್ದರೆ ಅಲ್ಲಿಂದ ಪ್ರವೇಶ ಮಾಡಿ ಇಂದ್ರದೇವರು ಒಳಗಿರತಕ್ಕಂತಹ ಗರ್ಭವನ್ನ ದೈತ್ಯರಿಗೆ ಮೋಹ ಬರುವಂತೆ ನಗತಾ ಸಿಕ್ಕಾ ಶತ್ರು ಅಂತ ಕತ್ತರಿಸ್ತಾ ನಿಜವಾಗಿ ಮಾಡಿದ್ದೇನು ಅಂದರೆ ಆ ಒಳಗಿರುವ ಪಿಂಡ, ಅಲ್ಲಿ 49 ಜನ ಇದ್ದರೆ ಎಲ್ಲರಿಗೂ ಒಂದೇ ದೇಹ ಇತ್ತು. ಪ್ರತ್ಯೇಕ ಪ್ರತ್ಯೇಕ 7 ಹೋಳು ಮಾಡಿದರು, ನಂತರ ಒಂದೊಂದನ್ನು 7 ಭಾಗ ಮಾಡಿ ಒಬ್ಬೊಬ್ಬರಿಗೂ ಪ್ರತ್ಯೇಕ ದೇಹ ಬರುವಂತೆ ಒಳ್ಳೆ ಕಾರ್ಯವನ್ನೇ ಮಾಡಿ ಅವರನ್ನು ಕರ್ಕೊಂಡು, ಅವರು ಅಳತಾ ಇದ್ರೆ ಅಳಬೇಡಿ ಅಂತ ಹೇಳ್ತಾರೆ, ಮಾ ರೋದೀಹಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಮರುತ್ತುಗಳಾಗ್ತಾರೆ. ಅಂತಹ ಮರುತ್ತುಗಳನ್ನು ಕರ್ಕೊಂಡು ಹೊರಗೆ ಬಂದಾಗ ವಿಶೇಷವಾಗಿರತಕ್ಕಂಥ ಅದಿತಿ ದೇವಿ ಅವರನ್ನೆಲ್ಲ ನೋಡಿ ಕೇಳ್ತಾಳೆ, ಯಾರಯ್ಯ ಇವರು ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ, ಇಂದ್ರ ತಯಾಪ್ಯನುಜ್ಞಾತ ಶುಕ್ಲಭಾವೇನ ತುಷ್ಟಯ ಮರುದ್ಭಿ ಸಹ ತಾಂ ನತ್ವ ಜಗಾಮ ತ್ರಿದಿವಂ ಪ್ರಭು. ವಿಶೇಷವಾಗಿರತಕ್ಕಂಥ ಆ ಮಕ್ಕಳಿಗೆ ಈ ಥರ ಮಾಡಿದ್ದಕ್ಕೆ ಅಂದರೆ ಅವರಿಗೆಲ್ಲ ಶರೀರವನ್ನು ವಿಭಾಗ ಮಾಡಿ ಮೇಲ್ನೋಟಕ್ಕೆ ದೌರ್ಜನ್ಯ ಅಂದರೆ ತದಿದಂ ಮಮ ದೌರ್ಜನ್ಯಂ ಬಾದಿಶಸ್ಯ ಮಹೀಯಸಿ ಕ್ಷಂತಮರ್ಹಸಿ ಮಾತಸ್ತ್ವಂ ದಿಷ್ಟ್ಯಾ ಗರ್ಭೋ ಅಮೃತೋತ್ಥಿತ ಹೇಳ್ತಾರೆ. ಅದನ್ನು ಕೊಲ್ಲಲಿಕ್ಕೆ ನೋಡಿದ ಅಂತ ಒಂದೊಂದು ಹೇಳ್ತಾ ಇದ್ದಾರೆ, ಆದರೆ ಅದು ಕೊಂದದ್ದಲ್ಲ, ನಿಜವಾಗಿ ಆ ಗರ್ಭವನ್ನು ಉಳಿಸಲಿಕ್ಕೆ ಹೋಗಿದ್ದು. ಅದಕ್ಕೆ ಆಕೆ ಶಾಪ ಕೊಡಲಿಲ್ಲ, ಅನುಗ್ರಹ ಮಾಡಿದರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದ. ಇಷ್ಟೆಲ್ಲ ಹೇಳಿ ನಂತರ ಭಗವಂತನ ವಿಶೇಷವಾಗಿರತಕ್ಕಂಥ ಪ್ರವೃತ್ತಿಯನ್ನು ಕುರಿತು ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವಂತ ಸಮಃ ಪ್ರಿಯಃ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನವತ್ ವಿಷಮೋ ಯಥ. ಭಗವಂತ ಸಮನಾಗಿರಬೇಕಾದವ, ತನ್ನ ವಂಶದಲ್ಲೇ ತನ್ನಿಂದ ಬಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಕಶ್ಯಪರು, ಕಶ್ಯಪರ ಮಕ್ಕಳು ದೇವದೈತ್ಯರು, ಒಬ್ಬರಿಗಾಗಿ ಒಬ್ಬರನ್ನ ಕೊಲ್ಲೋದು ಸರಿಯಾ ಅಂತ ಕೇಳಿದಾಗ ಭಗವಂತನಿಗೆ ಯಾರು ಅಂದ್ರೂ ಬೇಕು ಇಲ್ಲ, ಯಾರು ಅಂದ್ರೂ ಬೇಡ ಅಂತಿಲ್ಲಪ್ಪ, ಎಲ್ಲರಿಗೂ ಅನುಗ್ರಹ ಮಾಡ್ತಾನಾತ. ಸತ್ವಗುಣ ಉನ್ನಾಹ ಆದ ಕಾಲಕ್ಕೆ ದೇವತೆಗಳಿಗೆ, ಋಷಿಗಳಿಗೆ, ರಜೋಗುಣ ಉನ್ನಾಹ ಬಂದ ಕಾಲಕ್ಕೆ ಅಸುರರಿಗೆ, ತಮೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಯಕ್ಷ ರಾಕ್ಷಸರಿಗೆ, ಆಯಾ ಕಾಲಕ್ಕೆ ತಕ್ಕಂತೆ ಅವರಿಗೆ ಅನುಗ್ರಹ ಮಾಡುತ್ತಾನೆ ಅಷ್ಟೇ ಹೊರತು ಭಗವಂತ ಬೇರೆ ರೀತಿಯಾಗಿ ಆತನಿಗೆ ಭೇದ ಭಾವಗಳಿಲ್ಲ ಅಂತ ಹೇಳ್ತಾ ಇದಕ್ಕೊಂದು ಹಿಂದಿನ ದುಷ್ಟ ಅಂತ ಹೇಳ್ತಾರೆ ಇತಿಹಾಸವನ್ನ. ರಾಜಸೂಯ ಯಾಗ ನಡೀತಾ ಇದೆ, ಕೃಷ್ಣ ಶಿಶುಪಾರಣ ತಲೆ ಕತ್ತರಿಸಿದರೆ ಅವನು ಮಾಡಿದ ನಿಂದೆಗೆ, ಅವನಿಂದ ಜ್ಯೋತಿ ಬಂದು ಭಗವಂತನ ಪಾದ ಸೇರಿತು, ಸಾಯುಜ್ಯ ಮೋಕ್ಷ ಪಡೆದ ಶಿಶುಪಾಲ. ಅದನ್ನು ನೋಡಿ ಧರ್ಮರಾಜ ಕೇಳುತ್ತಾನೆ, ಭಗವಂತನ ನಿಂದೆ ಮಾಡಿ ವೇದ ತಪಸ್ಸಿಗೆ ಹೋದ, ಇವ ನಿಂದೆ ಮಾಡಿ ಸದ್ಗತಿಯನ್ನು ಪಡೆದಿದ್ದಾನೆ, ಅದು ಹೇಗೆ ಸಾಧ್ಯ? ಏಕಾಂತ ಭಕ್ತರಿಗೂ ಅದು ಸಾಧ್ಯವಿಲ್ಲ, ಅಂಥದ್ದು ಪಡೆದಿದ್ದಾನೆ ಅಂತ ಹೇಳಿದಾಗ ಅವನ್ನ ಆರದ ಹೇಳ್ತಾರೆ, ಅಯ್ಯ ಹಾಗಲ್ಲ, ವಿಶೇಷವಾಗಿರತಕ್ಕಂಥ ಭಗವಂತನ ಈ ನಿಂದಾದಿಗಳು ಏನಿವೆ ಅವೆಲ್ಲ ಭಗವಂತನ ಸ್ಪರ್ಶ ಮಾಡಲ್ಲ, ನಮಗಾಗಲ್ಲ, ಈ ಶರೀರದ ಮೇಲೆ ಅಭಿಮಾನ ಇರೋದರಿಂದ ನಿಂದಾದಿಗಳಿಂದ ನಾವು ಶರೀರವನ್ನು ನಿಂದಾ ಮಾಡಿದರೆ ನಮನ್ ನಿಂದಾ ಮಾಡಿದಂತೆ ಆಗ್ತಾ ಇದೆ, ಈ ಅಭಿಮಾನವಿದೆ, ಅಭಿಮಾನ ಇದ್ದದ್ದರಿಂದ ನಾವು ಒದ್ದಾಡ್ತಾ ಇದ್ದೀವಿ, ಆ ಅಭಿಮಾನ ಹೋಗಬೇಕಾದರೆ ಮನಸ್ಸನ್ನ ದೇವರಲ್ಲೇ ಇಡಬೇಕು. ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನವಾ ಸ್ನೇಹಾತ್ ಕಾಮೇನವಾ ಯುಂಜಾತ್ ಕಥಂಚಿನ್ ನೆಕ್ಷತೆ ಪೃಥಕ್. ಬೇರೆ ಕಡೆ ನೋಡಬಾರದು, ದೇವರಲ್ಲೇ ಮನಸ್ಸಿಡಬೇಕು. ಅದು ಇಡಲಿಕ್ಕೆ ನೆಪ ಅನೇಕ ರೀತಿಯಾದ ಕಾರಣಗಳನ್ನು ಹೇಳ್ತಾ ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವೈರದಿಂದ ದೇವರಲ್ಲಿ ಮನಸ್ಸಿಟ್ಟಷ್ಟು ಭಕ್ತಿ ಯೋಗದಿಂದ ಆಗಲ್ಲ. ಈ ಒಂದು ಮಾತನ್ನು ಯಾಕೆ ಹೇಳಿದ್ರು ಮುಂದೆ ಗೊತ್ತಾಗುತ್ತೆ. ಹೇಳ್ತಾರೆ, ಕೀಟ ಈ ಚಿಟ್ಟೆ ಬಂದು ತನ್ನ ಜಾತಿಯ ಒಂದೇ ಒಂದು ಕೀಟವನ್ನು ತಂದು ಅದನ್ನ ಚೆನ್ನಾಗಿ ಗೂಡಲ್ಲಿ ಇಟ್ಟು ಅದಕ್ಕೆ ಪೋಷಣೆ ಮಾಡುತ್ತಾ ಇದ್ದರೆ, ಅದರನ್ನೇ ಚಿಂತನೆ ಮಾಡುತ್ತಾ ಮಾಡುತ್ತಾ ಈ ಹುಳ ಅದರಂತೆ ಆಗಿ ತಾನು ಗೂಡನ್ನು ಸೀಳಿಕೊಂಡು ಅದರ ಜೊತೆಗೆ ಹೋಗಿಬಿಡುತ್ತೆ. ಹಾಗೆಯೇ ಸಜೀವನಾದವ ದೇವರನ್ನೇ ಚಿಂತನೆ ಮಾಡುತ್ತಾ ದೇವರ ಅನುಗ್ರಹದಿಂದ ದೇವರಾಗಲ್ಲ ದೇವರಂತೆ ತಾನು ಆಗಿ ಈ ಗೂಡಿನಿಂದ ಹಾರಿ ಹೋಗ್ತಾನಿವ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ಅದರಲ್ಲಿ ವಿಶೇಷವಾಗಿ ಇವಾಗೇನು ಭಗವಂತನ ಕೈಯಿಂದ ಸತ್ತಿರತಕ್ಕಂಥ ಶಿಶುಪಾಲ ನಂತರ ದಂತವಕ್ರ ಇವರೆಲ್ಲ ವಿಷ್ಣುವಿನ ಪಾರ್ಶ್ವದ ಪ್ರವರರಯ್ಯ ಜಯ ವಿಜಯರು ವಿಪ್ರಶಾಪಾತ್ ಪದಚ್ಯುತೌ ಬ್ರಾಹ್ಮಣರ ಶಾಪದಿಂದ ಕಳಗೆ ಬಿದ್ದರು ಅಂತ ಹೇಳಿದಾಗ ಕೀದೃಶಃ ಕಶ್ಯಪ ಶಾಪ ಹರಿದಾಸಾಭಿಮರ್ಶನ ಅಶ್ರದ್ಧೇಯ ಇವ ಆಭಾತಿ ಹರೇರೇ ಕಾಂತಿನಂ ಭವ ದೇಹೇಂದ್ರಿಯ ಸುಹೀನಾನಾಂ ವೈಕುಂಠ ಪುರವಾಸಿನಾಂ ದೇಹ ಸಂಬಂಧ ಸಂಬಂಧಮೇ ತದಾಖ್ಯಾತಮರ್ಹಸಿ. ಅಯ್ಯ, ಅವರು ಹರಿಭಕ್ತರು, ಮೋಕ್ಷದಲ್ಲಿ ವೈಕುಂಠದಲ್ಲಿರತಕ್ಕಂಥವರು, ಅವರಿಗೆ ಶಾಪ ಹುಟ್ಟಿ ಬರೋದು ಹೇಗೆ? ಅವನತ್ರ ಹೋದ ಮೇಲೆ ಮತ್ತು ಯಾರಿಗೂ ಹುಟ್ಟಿಲ್ಲ ಅಂತ ಹೇಳ್ತಾರೆ, ಮತ್ತೆ ಅಲ್ಲೇ ಇರುವವರಿಗೆ ಹುಟ್ಟಿ ಹೆಂಗೆ ಬಂತು? ಯಾಕೆ? ದೇಹ ಸಂಬಂಧ ಸಂಬಂಧ, ಈ ನಾನಾ ದೇಹಗಳ ಸಂಬಂಧ ಬರಲಿಕ್ಕೆ ಒಂದು ದೇಹ ಬೇಕು, ಯಾವುದು? ಲಿಂಗ ದೇಹ. ಆ ಲಿಂಗ ದೇಹವೇ ಇಲ್ಲದೆ ಇರುವಂಥವರಿಗೆ ಈ ದೇಹಗಳ ಸಂಬಂಧ ಹೇಗಾಗುತ್ತೆ ಅಂತ ಹೇಳಿದಾಗ ಹೇಳ್ತಾರೆ, ಅಲ್ಲಿ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಎರಡಿವೆ. ಅದರಲ್ಲಿ ಮುಕ್ತ ಸ್ಥಾನದಲ್ಲಿದ್ದವರಿಗೆ ಲಿಂಗ ದೇಹ ಇರಲ್ಲ, ಅಮುಕ್ತ ಸ್ಥಾನದಲ್ಲಿದ್ದವರಿಗೆ ಲಿಂಗ ದೇಹ ಇರುತ್ತೆ. ಅವರೇ ಈ ಶಾಪಕ್ಕೆ ತುತ್ತಾಗಿದ್ದಾರೆ, ಅಲ್ಲಿ ಪದದಲ್ಲಿರತಕ್ಕಂಥವರು. ಒಂದು ಸಲ ಬ್ರಹ್ಮದೇವರ ಮಾನಸ ಪುತ್ರರಾಗಿರತಕ್ಕಂಥ ಸನಕ ಸನಂದನಾದಿಗಳೆಲ್ಲ ವಿಶೇಷವಾಗಿ ಮೂರು ಲೋಕಗಳನ್ನ ತಿರುಗಾಡುತ್ತಾ ಭಗವಂತನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅವರನ್ನು ನೋಡಿ ಜಯ ವಿಜಯರು ಇವರು ಚಿಕ್ಕ ಮಕ್ಕಳು ಅಂತ ತಿಳ್ಕೊಂಡು ಅವರನ್ನ ತಡಿತಾ ಇದ್ದಾರೆ. ಯದ್ಯಪಿ ಜಯ ವಿಜಯರು ಅಪರೋಕ್ಷ ಜ್ಞಾನಿಗಳು, ಭಗವಂತನ ಸನ್ನಿಧಾನದಲ್ಲಿದ್ದಾರೆ, ಅಪರೋಕ್ಷ ಜ್ಞಾನಿಗಳಿಗೆ ಎದುರಿಗೆದ್ದವರು ಯಾರು ಅಂತ ಗೊತ್ತಾಗುತ್ತೆ. ಪ್ರತಿ ಸಲ ಅವರು ಈ ದ್ವಾರದಲ್ಲೇ ಬರ್ತಾ ಇದ್ರು, ಇವರೇ ಬಿಡ್ತಾ ಇದ್ರು. ಈ ಸಲ ಮಾತ್ರ ತಡೆದ್ರು. ಯಾಕೆ ಅಂದ್ರೆ ಒಳಗೆ ಅಸುರಾವೇಶ ಆಗಿದೆ, ಆದ್ದರಿಂದ ತಡೀತಾ ಇದ್ದಾರೆ. ಅದನ್ನ ನೋಡಿ ಸರಗಸನಂದನಾದಿಗಳು ಶಾಪ ಕೊಟ್ಟದ್ದನ್ನ ನಿಜವಾಗಿ ನೋಡಿದರೆ ಅವ್ರು ನೋಡ್ತಾರೆ, ಇವರು ನಮ್ಮನ್ನ ಈ ಸಲ ತಡೀತಾ ಇದ್ದಾರೆ, ಕಾರಣ ಏನು? ಒಂದು ಅಸುರಾವೇಶ. ಅಸುರಾವೇಶಕ್ಕೆ ಕಾರಣ ಏನು? ಪಾರಬ್ಧ ಕರ್ಮ. ಆ ಪಾರಬ್ಧ ಕರ್ಮ ಹೋಗಬೇಕಾದರೆ ಒಂದೇ ಒಂದರಿಂದ ಪಾರಬ್ಧ ಕರ್ಮ ಹೋಗಲಿಕ್ಕೆ ಸಾಧ್ಯ. ತೀವ್ರವಾದ ಭಗವಂತನನ್ನು ಧ್ಯಾನ ಮಾಡಿದರೆ, ತೀವ್ರವಾಗಿ ಮನಸ್ಸಿಟ್ಟರೆ, ಆ ತೀವ್ರವಾಗಿ ದೇವರಲ್ಲಿ ಮನಸ್ಸು ಯಾವುದರಿಂದ ಇಡ್ಲಿಕ್ಕಾಗುತ್ತೆ? ಅದಕ್ಕೆ ನಿರ್ಣಯ ಕೊಟ್ಟರು. ಏನು? ವೈರದಿಂದ ದೇವರಲ್ಲಿ ಮನಸ್ಸಿಟ್ಟಷ್ಟು ಪ್ರೀತಿಯಿಂದ ಇಡ್ಲಿಕ್ಕಾಗಲ್ಲ. ಅದಕ್ಕೆ ದೈತ್ಯರಾಗಿ ಹುಟ್ಟಿ ದ್ವೇಷದ ನೆಪ ಮಾಡಿಕೊಂಡು ದೇವರಲ್ಲೇ ಮನಸ್ಸಿಟ್ರಿ, ಅದರಿಂದ ತೀವ್ರವಾಗಿ ಮನಸ್ಸಿಟ್ಟು ಭಗವಂತನ ಸನ್ನಿಧಾನ ಸೇರಬೇಕು ಅಂತ ಈ ಉದ್ದೇಶದಿಂದ ಶಾಪ ಕೊಟ್ಟರು. ದೇವರು ಅದಕ್ಕೆ ಒಪ್ಪಿಗೆ ಕೊಟ್ಟರು. ಅವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರರಾಗಿ ಹುಟ್ಟಿ ಭಗವಂತನಿಂದಲೇ ಹತರಾಗಿ ಪುನಃ ತಮ್ಮ ಪದವಿಯನ್ನು ಪಡೆದರು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಹಿರಣ್ಯಾಕ್ಷ ವರಾಹ ರೂಪಿಯಿಂದ ಸತ್ತರೆ, ಆ ಸಿಟ್ಟಿನಿಂದ ದೇವರ ಮೇಲೆ ದ್ವೇಷ ಮಾಡಲಿಕ್ಕೆ ಹೋಗಿ ತನ್ನ ಮಗನ ಮೇಲೆ ದ್ವೇಷ ಮಾಡತ, ಅದರಿಂದಾಗಿ ತಾನು ಸತ್ತು ಹೋದ ಹಿರಣ್ಯಕಶಿಪು ಅಂದಾಗ, ಒಳ್ಳೆ ವಿದ್ವೇಷ ದೈತೇ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿಮೇ ಭಗವನ್ಗೇನ ಪ್ರಹ್ಲಾದೇ ಪ್ರಚುತಾತ್ಮನಿ. ಬಿಂಬೋಪಾಸಕರಾಗಿರತಕ್ಕಂಥ ಪ್ರಹ್ಲಾದರಾಜರಲ್ಲಿ ಇದುವರೆಗೆ ದ್ವೇಷ ಹೇಗೆ ಬಂತು? ಯಾಕೆ ಬರಬಾರದು ಅಂದರೆ, ಬಿಂಬೋಪಾಸನ ಮಮಸ್ವಾಮಿ ಹರಿರನಿತ್ಯಂ ಸರ್ವಸ್ ಭದ್ರೇ ವಚ ಅಂತ ಏನು ಬಿಂಬೋಪಾಸನ ಇದೆ, ಅದು ಮಾಡಿದಂಥವರಿಗೆ ಸಜ್ಜನರಾದವರು ಶತ್ರುಗಳೇ ಇರಲ್ಲ. ಮತ್ತೆ ಇಲ್ಲಿ ಶತ್ರು ಬಂದಲ್ಲ ಅವರ ಅಪ್ಪನೇ ಅಂತ ಹೇಳಿದರೆ, ಅವರಪ್ಪ ಅಲ್ಲಿ ದೈತ್ಯ ಇದ್ದಾನೆ ಆದ್ದರಿಂದ ಅವನು ಶತ್ರು ಆಗದ, ಸಜ್ಜನರಾದವರು ಶತ್ರು ಇರಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೇಳ್ತಾರೆ, ತನ್ನ ಸೋದರ ವರಾಹದೇವರಿಂದ ಸತ್ತ ಮೇಲೆ ತನ್ನ ತಾಯಿ, ತಮ್ಮನ ಹೆಂಡತಿ, ಅವರ ಮಕ್ಕಳು ಎಲ್ಲರನ್ನ ಋಷಭಾನು ಮತ್ತು ಆ ಮಕ್ಕಳಾಗಿರ್ತಕ್ಕಂಥ ಎಲ್ಲರನ್ನು ಸೇರಿಸ್ತಾ ಇದ್ದಾನೆ. ಅವರನ್ನೆಲ್ಲ ನೋಡುತ್ತಾ ವಿಶೇಷವಾಗಿ ಅಳಬೇಡಿ, ಕಾರಣೇಮಿ ಶಕುನಿ ಶಂಬರ ದೃಷ್ಟ ಭೂತ ಸಂತಾಪನ ವೃಗಂ ಮಹಾನಾಭ ಅಮರಹರಿಶ್ಮಷ್ಟು ಉಲ್ಕಾ ಅಂತ ಉಲ್ಕಲ ಎಲ್ಲರನ್ನು ಕರೆದು ಹೇಳ್ತಾ ಇದ್ದಾನೆ. ಅಮ್ಮ ಅಳಬೇಡಿ, ಅಂಬಾಂಬ ಹೇ ವಧು ಪುತ್ರಾಹ ವೀರಂ ಮಾರ್ಹತ ಶೋಚಿತು. ಇವ ವೀರ ಸತ್ತಿದ್ದಾನೆ, ಶತ್ರುವಿನ ಜೊತೆಗೆ ಯುದ್ಧ ಮಾಡುತ್ತಾ ಸತ್ತಿದ್ದಾನೆ, ಅವನಿಗಾಗಿ ಅಳಬಾರದು. ಇನ್ನ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತೀರಾ? ಭೂತಾನಾಮಿಹ ಸಂಭಾಸಃ ಪ್ರಭಾಯಾಮಿಹ ಸುಭರತೆ. ಜೀವರಾಶಿಗಳು ಒಟ್ಟಾಗಿರೋದು ಎಲ್ಲಿ ಅಂದರೆ ಸ್ವಲ್ಪ ಕಾಲ ಮಾತ್ರ. ಹೇಗೆ ಅರವಟ್ಟಿಗೆ ಅಲ್ಲಿ ಎಲ್ಲರೂ ಒಂದು ಕಡೆ ಸೇರಿ ಮತ್ತೆಲ್ಲರೂ ಅವ್ರ ಪಾಡಿಗೆ ಅವರು ಹೋಗುವಂತೆ ಜೀವರಾಶಿಗಳ ಅಂಟು ಬಹಳ ಸ್ವಲ್ಪ ಕಾಲಮ್ಮ. ಇಲ್ಲ ಜೀವನೇ ಸತ್ತ ಅಂತ ಹೇಳ್ತಾರಲ್ವಾ ಅಂದರೆ, ಇಲ್ಲ ಜೀವಕ್ಕೆ ಸಾಯೋದೇ ಇಲ್ಲ, ಸಾಯೋದೇ ಇಲ್ಲ. ಅಜ್ಞಾನಿಗಳಾದವರು ಹೇಗೆ ದಡದಲ್ಲಿರತಕ್ಕಂಥ ವೃಕ್ಷವನ್ನ ಅದರ ಪ್ರತಿಬಿಂಬವನ್ನು ನೀರಲ್ಲಿ ನೋಡಿ, ನೀರು ಕದಲಿದಾಗ ಅದರ ಪ್ರತಿಬಿಂಬ ಕದಲತಾ ಇದ್ದರೆ ಅಜ್ಞಾನಿಯಾದವ ಆ ಗಿಡವನ್ನು ನೋಡದವ ಹೇಳ್ತಾನೆ ಗಿಡ ಕದಲತಾ ಇದೆ, ಜ್ಞಾನಿಯಾದವ ಹೇಳ್ತಾನೆ ಗಿಡ ಕದಲತಾ ಇಲ್ಲ ಅದರ ಪ್ರತಿಬಿಂಬ ಕದಲತಾ ಇದೆ. ಆ ರೀತಿಯಲ್ಲಿ ವಿಶೇಷವಾಗಿ ಜ್ಞಾನಿಗಳ ಮಾತು ಜೀವನಿಗೆ ಸಾವಿಲ್ಲ ಅಂತ, ಅಜ್ಞಾನಿಗಳ ಮಾತು ಜೀವನಿಗೆ ಸಾವಿದೆ ಅಂತ. ಆದ್ದರಿಂದ ಅಜ್ಞಾನಿ ಜ್ಞಾನಿಗಳ ಮಾತಿನಲ್ಲಿ ಜ್ಞಾನಿಗಳ ಮಾತಿಗೆ ಪ್ರಧಾನ, ಅದನ್ನು ಹಿಡಿಸ್ಕೋಬೇಕಮ್ಮ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ನಾವು ಇವನನ್ನು ಯುದ್ಧಕ್ಕೆ ಬಿಟ್ಟವು ಅದರಿಂದಾಗಿ ಹೀಗಾಯಿತು ಅಂತ ಹೇಳ್ತೀರಾ? ಹಿಂದೆ ಉಶೀನರ ರಾಜ ಸುಯಜ್ಞ ಶತ್ರುಗಳಿಂದ ಸತ್ತು ಹೋಗಿದ್ದಾನೆ, ಅವರ ಹೆಂಡತಿಯರೆಲ್ಲರೂ ಕೂಡ ಸುತ್ತು ಸೇರಿ ಅಳತಾ ಇದ್ದಾರೆ, ಶರೀರವನ್ನ ದಹನ ಮಾಡಲಿಕ್ಕೂ ಬಿಡ್ತಾ ಇಲ್ಲ. ಅವಾಗ ಯಮಧರ್ಮರಾಜರು ಹುಡುಗರ ರೂಪದಲ್ಲಿ ಬಂದು ಅವರಿಗೆ ಉಪದೇಶ ಕೊಡ್ತಾರೆ. ಅಹೋ ಅಮೀಷಾಂ ವಯಸ್ಸಾಧಿಕಾನಾಂ ವಿಮರ್ಶತಾಂ ಲೋಕ ವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸ್ವಧರ್ಮಾಃ ಅನುಶೋಚಂತಿ ಅಪಾರ್ಥಂ. ಅಲ್ಲಯ್ಯ, ನೀವೆಲ್ಲ ವಯಸ್ಸಿನ ದೊಡ್ಡವರು, ಲೋಕದ ಚರ್ಯನ್ನು ನೋಡ್ತಾ ಇದ್ದೀರಿ, ಎಲ್ಲರೂ ಸಾಯ್ತಾನೆ ಇದ್ದಾರೆ, ಅದು ಸಾಯೋದೆಂಬುದು ಧರ್ಮ ಅಂಥದ್ದು, ನೀವು ಸಾಯೋದು ಹತ್ತಿರ ಬಂದಾಗ ಯಾಕೆ ದುಃಖ ಪಡ್ತೀರಿ? ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಹೋವಯಂ ಧನ್ಯ ತಮ ಯದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷ್ಯಮಾಣಾಃ ಅಬಲಾಃ ವೃದಾ ವೃಕಾದಿಭಿಃ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೇ. ನಾವು ಧನ್ಯರಾಗಿದ್ದೇವೆ, ಯಾಕೆ ಅಂದರೆ ನಮ್ಮನ್ನು ಯಾರೂ ಹಿಡಿಸಿಕೊಳ್ಳದಿದ್ರೂ ನಾವು ಇಲ್ಲಿ ತೋಳಗಳು ಮೊದಲಾದರಿಂದ ರಕ್ಷಿತರಾಗಿದ್ದೇವೆ. ಇಲ್ಲಿ ಇಷ್ಟೇ, ಆ ನಿಮ್ಮ ಮಗನನ್ನು ಯುದ್ಧಕ್ಕೆ ಬಿಟ್ಟದಕ್ಕ ಸತ್ತ ಅಂತಲ್ಲ, ಭಗವಂತ ಕೊಲ್ಲಬೇಕು ಅಂದಿದ್ರೆ ಸಾಯ್ತಾನೆ, ಅವನ ಇಚ್ಛೆ ಇಲ್ಲದಿದ್ದರೆ ಯುದ್ಧ ಮಧ್ಯದಲ್ಲಿದ್ದರೂ ಯಾವ ಸಾಯೋದಿಲ್ಲ. ನಂತರ ವಿಶೇಷವಾಗಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ, ಯಾವನಾದರೆ ಜೀವರಾಶಿಗಳನ್ನು ಅವರವರ ಗರ್ಭದಲ್ಲಿ ಆಯಾ ಒಂದು ತಾಯಿಯ ಗರ್ಭದಲ್ಲಿ ಬರುವ ಸ್ರಾವಗಳಿಂದ ಆ ಪಿಂಡವನ್ನು ರಕ್ಷಣೆ ಮಾಡುತ್ತಾನೋ ಅವನೇ ಹೊರಗೆ ರಕ್ಷಣೆ ಮಾಡುತ್ತಾನೆ ಅಂತ ಹೇಳ್ತಾ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹಸ್ಥಿತಂ ತದ್ ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೆ ಗೃಹೇಪಿ ಗುಪ್ತಸ್ಯ ಹತೋ ನ ಜೀವತಿ. ಭಗವಂತನ ಇಚ್ಛಾ ಇಲ್ಲದಿದ್ದರೆ ಮನೆಯಲ್ಲಿ ಬಚ್ಚಿಟ್ಟರೂ ಹೋಗಿಬಿಡ್ತಾರೆ, ಅವನ ಇಚ್ಛಾ ಇದ್ದರೆ ಕಾಡಲ್ಲಿದ್ದರೂ ಚೆನ್ನಾಗಿರ್ತಾರೆ. ದೇವರ ಕರುಣೆ ಇದ್ದರೆ, ವಸ್ತು ನಮ್ಮದಾಗಬೇಕಾಗಿದ್ದರೆ ಹಾದಿಯಲ್ಲಿ ಬಿಟ್ಟಿದ್ರೂ ಸಿಗುತ್ತೆ, ಇಲ್ಲದಿದ್ದರೆ ಮನೆಯಲ್ಲಿ ಬಚ್ಚಿಟ್ಟರೂ ಸಿಗಲ್ಲಯ್ಯ ಅಂತ ಹೇಳ್ತಾ ಅಲ್ಲಿ ಇನ್ನೊಂದು ವಿಶೇಷವಾಗಿ ಮಾತನ್ನು ಹೇಳ್ತಾರೆ. ಹಿಂದೆ ಎರಡು ಪಕ್ಷಿಗಳಿದ್ದವು, ವಿಶೇಷವಾಗಿ ತಮ್ಮ ಮಕ್ಕಳಿಂದ ಕೂಡಿಕೊಂಡು. ಅದರಲ್ಲಿ ಒಂದು ಪಕ್ಷಿಯನ್ನ ಬೇಡರವ ಬಲಿ ಹಾಕಿ ಹಿಡಿದ, ಇನ್ನೊಂದು ಪಕ್ಷಿ ಹಾರಿ ಹೋಗಿ ಪ್ರಾಣ ರಕ್ಷಣೆ ಮಾಡಿಕೊಳ್ಳಬಹುದಾಗಿತ್ತು. ಹಾಗೆ ಮಾಡಿಕೊಳ್ಳದೆ ವಿಶೇಷವಾಗಿ ಈ ಇನ್ನೊಂದು ಪಕ್ಷಿಯನ್ನ ಯಾರ ಯಾವುದಾದ್ರೆ ಬಲೆಯಲ್ಲಿ ಬಿದ್ದಿದೆಯೋ ಅಲ್ಲೇ ಕೂತು ಅಳತಾ ಇದ್ದರೆ ಬೇಟೆಗಾರನಿಗೆ ತುಂಬಾ ಸಂತೋಷ ಆಯಿತು. ದೂರದಿಂದ ಬಾಣವನ್ನ ಬಿಟ್ಟ, ಅವಳು ಆ ವಿಶೇಷವಾಗಿ ಬಿದ್ದು ಸತ್ತೋಗ್ತಾ ಇದೆ ಆ ಪಕ್ಷಿ. ಅದು ಹೇಳ್ತಾರೆ, ಆ ಸತ್ತವರಿಗಾಗಿ ಚೂರಳಬಹುದು, ಪೂರ್ಣ ಜೀವನವೇ ಅಳತಾ ಕೂತಾರೆ, ನಾವು ಸಾಯಬೇಕಾಗಿ ಬರುತ್ತೆ, ಅದನ್ನ ಮರೆಯಬೇಡಿ ಅಂತ ಈ ಹೇಳಿದ್ದನ್ನ ಕೇಳಿ ಆ ಸುಯಜ್ಞನ ಹೆಂಡತಿಯರೆಲ್ಲರೂ ಆ ಪ್ರೇತ ಕರ್ಮಕ್ಕೆ ಬಿಟ್ಟುಕೊಟ್ರು ಶರೀರವನ್ನ. ಈ ಕಥೆಯನ್ನ ಕೇಳಿ ದಿತಿದೇವಿ ಸೊಸೆ ಸಹಿತವಾಗಿ ಭಗವಂತನಲ್ಲಿ ಮನಸ್ಸು ನೆಲೆಸ್ತಾ ಇದ್ದಾಳೆ ಶೋಕವನ್ನ ಬಿಟ್ಟು. ನಂತರ ಹಿರಣ್ಯಕಶಿಪು ತಾನು ಅಪ್ರತಿದ್ವಂದ್ವ, ಎಲ್ಲರಲ್ಲಿ ತಾನು ದೊಡ್ಡವನಾಗಬೇಕು ಅಂತ ವಿಶೇಷವಾಗಿ ಚಿಂತನೆ ಮಾಡಿ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡುತ್ತಾ ಇದ್ದಾನೆ ಮಂದರ ಪರ್ವತದ ಸುತ್ತ ಪ್ರಾಂತದಲ್ಲಿ. ವಿಶೇಷವಾಗಿ ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗಷ್ಟಾಶ್ರಿತಾವನಿಹಿ, ವಿಶೇಷವಾಗಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಿದ್ದಾನೆ, ನೋಟ ಮೇಲಕ್ಕಿಟ್ಟಿದ್ದಾನೆ, ಪಾದದ ಹೆಬ್ಬೆರಡಿನ ಮೇಲೆ ನಿಂತಿದ್ದಾನೆ. 100 ವರ್ಷಗಳು ನಿಂತಿದ್ದಾನೆ, ಸಾಧ್ಯವಿಲ್ಲದ ಕೆಲಸ. ಜಟಗಳಿಂದ ಭೀಕರವಾದ ಅಗ್ನಿ ಬರ್ತಾ ಇದೆ, ಆ ಅಗ್ನಿ ಎಲ್ಲ ಲೋಕಗಳನ್ನು ಸುಡ್ತಾ ಇದೆ, ದೇವತೆಗಳೆಲ್ಲ ವಿಶೇಷವಾಗಿ ಅವರವರ ಮನೆಗಳಿಗೆ ಹೋಗಿ ಕೊಡ್ತಾ ಇದ್ದಾರಂತೆ ಈ ಭೀಕರವಾದ ಬೆಂಕಿಯನ್ನು ತಡೆಯಲಾರದೆ. ನಂತರ ವಿಶೇಷವಾಗಿ ಬ್ರಹ್ಮದೇವರನ್ನ ಸ್ತೋತ್ರ ಮಾಡುತ್ತಾರೆ, ಅಯ್ಯ ನೀವು ಬರಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ಬರ್ತಾ ಇದ್ದಾರೆ, ಋಗ್ವಾದಿ ಮಹರ್ಷಿಗಳಿಂದ ಕೂಡಿಕೊಂಡು ಬರ್ತಾ ಇದ್ದಾರೆ. ನಂತರ ಇವನು ತಪಸ್ಸನ್ನ ಮಾಡುತ್ತಾ ಮಾಡುತ್ತಾ ಇರುವಾಗ ಅವನ ಶರೀರವನ್ನೆಲ್ಲ ಗೆದ್ದಲು ಹುಳ ತಿಂದು ಬಿಟ್ಟದೆ. ಅಂತಹ ಕಾಲಕ್ಕೆ ಅಸ್ಥಿಗತ ಪ್ರಾಣನಾಗಿದ್ದಾನೆ. ಕಮಂಡಲು ಜಲವನ್ನ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಎದ್ದು ಬರ್ತಾ ಇದ್ದಾನೆ, ಬ್ರಹ್ಮದೇವರ ಸ್ತೋತ್ರ ಮಾಡುತ್ತಾ ಇದ್ದಾನೆ. ಹೇಳಿದ್ರು, ವರ ಕೇಳಯ್ಯ. ಅವಾಗ ಹೇಳ್ತಾನೆ, ಒಂದು ವೇಳೆ ನೀವು ನನಗೆ ವರ ಕೊಡುವುದೇ ಆದರೆ ನನಗೆ ಇಂಥ ವರವನ್ನ ಕೊಡಿ. ಏನು ವರ ಬೇಕಯ್ಯ ನಿನಗೆ? ನೀವು ಸೃಷ್ಟಿ ಮಾಡಿದಂತ ಯಾವ ಜೀವರಾಶಿಯಿಂದ ನನಗೆ ಸಾವು ಬರಬಾರದು. ಭೂತೇಭ್ಯ ತ್ವತ್ ವಿಸೃಷ್ಟೇಭ್ಯ ಮೃತ್ಯುರ್ ಮಾಭೂನ್ ಮಮ ಪ್ರಭು, ನಂತಹ ಬಹಿಹಿ ದಿವಾ ನಕ್ತಂ ಅನ್ಯಸ್ಮಾದಪಿ ಚಾಯುಧೈಹಿ. ನನಗೆ ಹೊರಗೂ ಸಾವು ಬರಬಾರದು, ಒಳಗೂ ಸಾವು ಬರಬಾರದು, ಹಗಲು ಸಾವು ಬರಬಾರದು, ರಾತ್ರಿ ಸಾವು ಬರಬಾರದು, ಭೂಮಿಯಲ್ಲಿ ಆಕಾಶದಲ್ಲಿ ಸಾವು ಬರಬಾರದು, ಇನ್ನ ನರರಿಂದ ಸಾವು ಬರಬಾರದು, ಮೃಗದಿಂದ ಸಾವು ಬರಬಾರದು. ಕೊನೆಗೆ ಹೇಳ್ತಾನೆ, ವ್ಯಸುಭಿರವ ಅಸುಮದ್ಭಿರವ ಅಂತ ಹೇಳ್ತಾ ಇದ್ದಾರೆ. ಪ್ರಾಣ ಇದ್ದದ್ರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ರಿಂದ ಸಾವು ಬರಬಾರದು ಅಂತ ಇಷ್ಟೆಲ್ಲ ಕೇಳಿ ಯುದ್ಧದಲ್ಲಿ ಅಪ್ರತಿದ್ವಂದ್ವನಾಗಿರ್ಬೇಕು ಅಂದ್ರೆ ಇನ್ನೊಬ್ಬರು ಬಂದ್ರು ಅವರ ಶಕ್ತಿ ನನಗೆ ಬಂದು ಬಿಡಬೇಕು, ಎಲ್ಲಾ ಲೋಕಪಾಲಕರ ಶಕ್ತಿ ನನಗೆ ಬರಬೇಕು ಅಂತ ಇಷ್ಟೆಲ್ಲ ಕೇಳಿದಾಗ ಯಥಾಸ್ತವನ್ನು ಕೊಡ್ತಾ ಇದ್ದಾರೆ. ತುಂಬಾ ಎಲ್ಲರಿಗೆ ತೊಂದರೆ ಕೊಟ್ಟ, ಎಲ್ಲರನ್ನ ಓಡಿಸಿದ, ಯಾರಾದರೆ ಹರಿ ಅಂತಾರು ಅವರ ತಲೆ ಕಡಿತಾ ಇದ್ದಾನೆ. ಅಂತ ಕಾಲಕ್ಕೆ ಎಲ್ಲ ಲೋಕಪಾಲಕರು ಹರಿಭಕ್ತರು ಜನರೆಲ್ಲ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿನಿದ್ರಾಹ ವಾಯುಭೋಜನಾಹ, ವಿಶೇಷವಾಗಿ ಉಪತಸ್ತು ಋಷಿಕೇಶಂ, ತಮ್ಮ ತಮ್ಮ ಹೃದಯದಲ್ಲಿರುವ ಭಗವಂತನನ್ನೇ ಶರಣಾಗತರಾಗಿ ಕೇಳ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಭಗವಂತನ ವಾಣಿ ಬರ್ತಾ ಇದೆ, ಮಾ ಭೈಷ್ಟ ವಿಭುಧಶ್ರೇಷ್ಠಾಹ ಸರ್ವೇಷಾಂ ಭದ್ರಮಸ್ತುವ, ಯಾರು ಹೆದರಬೇಡಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ವಿಶೇಷವಾಗಿ ಮದ್ದರ್ಶನಂ ಹಿ ಭೂತಾನಾಂ ಸರ್ವಶೈವಪತ್ತಯೇ, ನಿಮಗೆಲ್ಲ ಒಳ್ಳೆಯದಾಗುತ್ತೆ ನನ್ನ ದರ್ಶನದಿಂದ. ಇವನ ದುಷ್ಟತನ ನನಗೆ ಗೊತ್ತಾಗಿದೆ, ಸ್ವಲ್ಪ ಕಾಲ ತಡ್ಕೊಳ್ರಿ. ಯಾವಾಗಾದರೆ ದೇವತೆಗಳಲ್ಲಿ ವೇದದಲ್ಲಿ ಗೋವುಗಳಲ್ಲಿ, ವಿಪ್ರರಲ್ಲಿ, ಸಾಧುಗಳಲ್ಲಿ, ಧರ್ಮದಲ್ಲಿ, ನನ್ನಲ್ಲಿ ದ್ರೋಹವನ್ನ ಮಾಡುತ್ತಾನೋ, ವಿದ್ವೇಷವನ್ನ ಮಾಡುತ್ತಾನೋ ಅವನು ಬೇಗ ನಾಶ ಆಗ್ತಾನೆ. ನಿರ್ವೈರಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇ ಅಪಿ ವರೋಜ್ಯತಂ. ನಿರ್ವೈರನಾದ ಪ್ರಶಾಂತನಾದ ತನ್ನ ಮಗನಾಗಿರತಕ್ಕಂಥ ಪ್ರಹ್ಲಾದರಾದರಲ್ಲಿ ಯಾವಾಗ ದ್ವೇಷ ಮಾಡುತ್ತವನೋ ಅವಾಗ ನಾನು ಅವನು ಕೊಂದು ಬಿಡುತ್ತೇನೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಸಂತೋಷದಿಂದ ಹೊರಟು ಹೋಗ್ತಾ ಇದ್ದಾರೆ. ಇತ್ತ ತಸ್ಯ ದೈತ್ಯಪದೇ ಪುತ್ರಾಃ ಚತ್ವಾರಃ ಪರಮದ್ಭುತಃ ಪ್ರಹ್ಲಾದೋ ಭುವನ್ ಮಹಾಂಸ್ ತೇಷಾಂ ಗುಣೈರ್ ಮಹದುಪಾಚಕಃ. ಆ ದೈತ್ಯಪತಿಯಾಗಿರತಕ್ಕಂತಹ ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳಯ್ಯ. ಯಾರವರು? ನಾರದರಂತವ್ರು ಹೇಳೋದು ಪರಮಾದ್ಭುತ, ಬಹಳ ಅದ್ಭುತರಯ್ಯ. ಅದರಲ್ಲಿ ಪ್ರಹ್ಲಾದ ಒಳ್ಳೆ ಗುಣಗಳಿಂದ, ದೊಡ್ಡ ದೊಡ್ಡ ಗುಣಗಳಿಂದ ಭಗವಂತನ ಉಪಾಸನೆ ಮಾಡತಕ್ಕಂಥವ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ ಹೇಳ್ತಾ ಇದ್ದಾರೆ. ಬ್ರಹ್ಮನನ್ನ ಹುಡುಕುವಂಥವ, ಬ್ರಹ್ಮನಿಂದ ಸ್ವೀಕಾರ ಮಾಡಲ್ಪಟ್ಟಂಥವ, ಒಳ್ಳೆ ಶೀಲವಂತನಾಗಿದ್ದಾನೆ. ಸತ್ಯದಲ್ಲಿ ಸತ್ಯನಾಮಕ ಭಗವಂತನಲ್ಲಿ ಸಂಧ ದೀಕ್ಷೆ ಇದೆ. ಜಿತೇಂದ್ರಿಯನಾಗಿದ್ದಾನೆ, ತನ್ನಂತೆ ಎಲ್ಲರಲ್ಲಿ ಭಗವಂತನ ನೋಡ್ತಾ ಇದ್ದಾನೆ. ಎಲ್ಲರಿಗೂ ಕರೆಯದೆ ತಾನೇ ಹೋಗಿ ಎಲ್ಲರಿಗೂ ಉಪಚಾರವನ್ನು ಮಾಡ್ತಾ ಇದ್ದಾನೆ. ನಂತರ ದಾಸವದ ಸನ್ನದಾರಾಂಗಿ, ದೊಡ್ಡವರು ಕಂಡರೆ ದಾಸರಂತೆ ಅವರು ಪಾದಕ್ಕೆ ನಮಸ್ಕಾರ ಮಾಡಿ ಬುಗ್ಗಿಸ್ತಾ ಇದ್ದ. ಪಿತೃವತು ದೀನವತ್ಸಲ, ದೀನರನ್ನ ಕಂಡಲೇ ತಂದೆಯಂತೆ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದ. ತನ್ನ ಸಮಾನರಾದವರಲ್ಲಿ ಅಣ್ಣ ತಮ್ಮಂದಿರಂತೆ ವ್ಯವಹಾರ ಮಾಡ್ತಾ ಇದ್ದ. ಗುರುಗಳಲ್ಲಿ ಭಗವಂತನನ್ನು ನೋಡ್ತಾ ಇದ್ದ, ಅವನೇ ಈಶ್ವರ ಅಂತ ಚಿಂತನೆ ಮಾಡ್ತಾ ಇದ್ದ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ವಿದ್ಯಾ ಅರ್ಥ ರೂಪ ಜನ್ಮಾದ್ಯೈಹಿ ಮಾನಸ್ತಂಭ ವಿವರ್ಜಿತ. ವಿದ್ಯೆ, ದುಡ್ಡು, ರೂಪ, ಜನ್ಮ, ಇದೇನಿದೆ ಇದರಿಂದ ಬರುವ ಸೊಕ್ಕು ಅವರಲ್ಲಿ ಏನೂ ಇಲ್ಲ. ನೋದ್ವಿಗ್ನ ಚಿತ್ತ ವ್ಯಸನೇಶು ನಿಷ್ಪೃಹ ಶ್ರುತೇಶು ದೃಷ್ಟೇಶು ಗುಣೇಶು ವಸ್ತು ದಾಂತೇಂದ್ರಿಯ ಪ್ರಾಣ ಶರೀರ ಹೇಸ್ತದ ಪ್ರಶಾಂತ ಕಾಮೋ ರಹಿತ ಅಸುರೋಸುರ. ವಿಶೇಷವಾಗಿ ಯಾವಾಗೂ ಟೆನ್ಷನ್ ಎಂಬುದು ಇಲ್ಲ ಈತನಿಗೆ, ಉದ್ವಿಗ್ನತ ಇಲ್ಲ, ಯಾವ ವ್ಯಸನಗಳಲ್ಲಿ ಇವರು ಹೋಗ್ತಾ ಇಲ್ಲ. ಇಡೀ ಜಗತ್ತು ನಮ್ಮ ಕಣ್ಣು ಕಿವಿಗಳಿಂದ ನಮ್ಮ ಹತ್ರ ಬರುತ್ತೆ. ಆ ಕಿವಿಯಿಂದ ಕೇಳಿದ್ದು, ಕಣ್ಣಿಂದ ನೋಡಿದ್ದು, ಅದರ ಬಗ್ಗೆ ಇವರಿಗೆ ಮೋಹವೇ ಇರ್ತಾ ಇಲ್ಲ. ದಾಂತೇಂದ್ರಿಯ ಪ್ರಾಣ ಶರೀರ ಸದಾ, ಇಂದ್ರಿಯ ಮತ್ತು ವಿಶೇಷವಾಗಿರತಕ್ಕಂಥ ಪ್ರಾಣ ಶರೀರ ಇವುಗಳನ್ನ ನಿಯಮನ ಮಾಡಿದ್ದಾನೆ. ಪ್ರಶಾಂತ ಕಾಮೋರಹಿತ ಅಸುರೋಸುರ, ಈ ವಿಶೇಷವಾಗಿರತಕ್ಕಂಥ ಕಾಮವನ್ನು ಪೂರ್ಣವಾಗಿ ಗೆದ್ದಿದ್ದಾನೆ. ಆಸುರೀಭಾವ ಇಲ್ಲದ ಅಸುರನಾಗಿದ್ದಾನೆ. ಅಂದರೇನು? ಅಸು ರ ಅಂದರೆ ಅಸು ಅಂದರೆ ಮುಖ್ಯ ಪ್ರಾಣ ದೇವರಲ್ಲಿ, ರ ಅಂದರೆ ರಮಯತಿ ಅಂದರೆ ಸಂತೋಷ ಪಡ್ತಾರಾದ್ದರಿಂದ ಇವರಿಗೆ ವಿಶೇಷವಾಗಿ ಆ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಇವರಲ್ಲಿ ಎಂಥ ಗುಣಗಳಿವೆ ಅಂದರೆ ಜ್ಞಾನಿಗಳೆಲ್ಲರೂ ಕೊಂಡಾಡುವಂತಹ ಗುಣಗಳಿವೆ. ಶತ್ರುಗಳಾದ ದೇವತೆಗಳು ತಮ್ಮ ಏಕಾಂತ ಸಭೆಗಳಲ್ಲಿರುವಾಗ ನಾರದನ ಮಾತು ಅಂದರೆ ವಿಶೇಷವಾದಂತಹ ಪ್ರಹ್ಲಾದರಾಜರ ಮಾತು ಬಂದ ಕೂಡಲೇ ಮೈ ಮರೆತು ಹೊಗಳುತ್ತಾ ಇದ್ದಾರೆ. ಹೇಳ್ತಾರೆ, ಚಿಕ್ಕ ಹುಡುಗ ಆಟದ ಸಾಮಾನು ಬಿಟ್ಟಿದ್ದಾನೆ. ನ್ಯಸ್ತ ಕ್ರೀಡನಕಃ ಬಾಲಃ ಜಡವತ್ ತನ್ಮನ ಸದಾ. ಯಾವಾಗ ಚಿಕ್ಕ ಹುಡುಗ ಆಟದ ಸಾಮಾನೆಲ್ಲ ಬಿಟ್ಟಿದ್ದಾನೆ, ದೇವರ ಚಿಂತನೆ ಮಾಡ್ತಾ ಇದ್ದಾನೆ. ಕೃಷ್ಣ ಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ಕೃಷ್ಣನ ವಿಶೇಷವಾದ ಗ್ರಹ ಅಂದ್ರೆ ಜ್ಞಾನ, ಅದರಿಂದ ಗೃಹೀತನಾಗಿದ್ದಾನೆ. ಕೃಷ್ಣ ಜ್ಞಾನವೇ ತುಂಬಿದೆ ಭಗವಂತನದ್ದು. ದೇವರನ್ನೇ ನೋಡ್ತಾ ಇದ್ದಾನೆ ಸರ್ವತ್ರ. ಆ ಈ ಸುತ್ತಿರುವ ಜಗತ್ತು ಆತನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆಸೀನಃ ಪರ್ಯಟನ್ ಅಶ್ನನ್ ಶಯಾನಃ ಪ್ರವಿಭನ್ ಬ್ರುವನ್ ನಾನು ಸಂದದ ಏತಾನಿ ಗೋವಿಂದ ಪರಿರಂಭಿತಃ. ಕೂತಿದ್ರು, ತಿರುಗಾಡ್ತಾ ಇದ್ರು, ಊಟ ಮಾಡುತ್ತಾ ಇದ್ರು, ಒಳ್ಳೆ ವಿಶೇಷವಾಗಿ ತೀರ್ಥಯಾತ್ರಾದಿಗಳು ಮಾಡುತ್ತಾ ಇದ್ರು, ಮಾತಾಡ್ತಾ ಇದ್ರು, ನಂತರ ಕುಡಿತಾ ಇದ್ರು, ಆ ಮಾಡುವ ಚರ್ಯಗಳನ್ನು ನೋಡ್ತಾ ಇದ್ದಿಲ್ಲ, ಅಲ್ಲಿ ದೇವರನ್ನೇ ನೋಡುತ್ತಾ ಇದ್ದ, ದೇವರನ್ನ ಆಲಿಂಗನ ಮಾಡಿಕೊಂಡಿದ್ದ. ನಂತರ ಒಂದೊಂದು ಸಲ ಗೋವಿಂದ ಅಂತ ಹತ್ತು ಬಿಡ್ತಾನಂತೆ. ಅವರ ಚಂಚಲ ಚೇತನದಿಂದ, ಅಂದ್ರೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಕ್ವಚಿತಿ ರೋಜಿತಿ ಗೋವಿಂದ ಚಿಂತಾ ಚಂಚಲ ಚೇತನ. ದೇವರ ವಿಶೇಷವಾಗಿರತಕ್ಕಂಥ ಚಿಂತೆಯಿಂದ ಧ್ಯಾನ ಮಾಡುತ್ತಾ ಚಂಚಲರಾಗಿ ಆಡತಾ ಇದ್ದಾರೆ. ದೇವರ ಕರುಣೆಯನ್ನು ನೆನೆಸಿ ಕೆಲವೊಮ್ಮೆ ದೇವರ ಚಿಂತನೆಯನ್ನು ಮಾಡುತ್ತಾ ಸಂತೋಷದಿಂದ ಗಟ್ಟಿಯಾಗಿ ಗಾನ ಮಾಡುತ್ತಾರಂತೆ. ಕೆಲವೊಮ್ಮೆ ಭಗವಂತನ ಚಿಂತನೆ ಮಾಡುತ್ತಾ ಗಟ್ಟಿಯಾಗಿ ಚೀರತಾ ಇದ್ದಾರೆ, ನರ್ತನ ಮಾಡುತ್ತಾ ಇದ್ದಾರೆ ನಾಚಿಕೈಯಿಲ್ಲದೆ. ಕೆಲವೊಮ್ಮೆ ತದ್ಭಾವನಾಯುಕ್ತ ತನ್ಮಯೋ ಅನುಚಕಾರ, ದೇವರ ಚಿಂತನೆ ಮಾಡುತ್ತಾ ದೇವರಂತೆ ಅವರು ಪ್ರವರ್ತನೆ ಮಾಡುತ್ತಾ ಇದ್ದಾರಂತೆ. ಕ್ವಚಿದುತ್ಪೂಲಕ ಪುಷ್ಣೀಂ ಅಶೇಷ ಸ್ಪರ್ಶ ನಿಸ್ಪೃಹ. ಕೆಲವೊಮ್ಮೆ ವಿಶೇಷವಾಗಿ ಮೈಯೆಲ್ಲ ನವರೇಳಿ ಭಗವಂತನ ಚಿಂತನೆ ಮಾಡುತ್ತಾ ಎಚ್ಚರವಿಲ್ಲದೆ ಇರ್ತಾನೆ. ಅಸ್ಪಂದ ಪ್ರಾಣ, ಪ್ರಾಣದ ಬಡಿತವೂ ಇಲ್ಲದೆ ಇದು ಬಿಡ್ತಾ ಇದ್ದಾರಂತೆ. ಹಾಗೆ ಆನಂದ ಬಾಷ್ಪಗಳು ಕಣ್ಣಲ್ಲಿ ತುಂಬಿ ಹೋಗಿದೆ, ಕಣ್ಣು ಮುಚ್ಚಿಕೊಂಡು ಹಾಗೆ ಇರ್ತಾ ಇದ್ದಾರೆ. ಇಂಥ ಮಹಾನುಭಾವನಿಗೆ ತೊಂದರೆ ಕೊಡಲಿಕ್ಕೆ ಕೊಲ್ಲಲಿಕ್ಕೆ ಹಿರಣ್ಯಕಶಿಪು ನೋಡಿದ. ಎಲ್ಲಿಂದ ಬಂತು ಇಷ್ಟೆಲ್ಲ ಒಳ್ಳೆ ಗುಣಗಳು ಹೇಳ್ತಾ ಇದ್ದಾರೆ. ಸ ಉತ್ತಮ ಶ್ಲೋಕ ಪದಾರವಿಂದ ಯೋರ ನಿಷೇವಯ ಕಿಂಚನ ಸಂಗಲಬ್ಧಯ ತನ್ವನ್ ಪರಾಂ ನಿರ್ವೃತಿ ಮಾತ್ಮನೋ ಮೋಹೋ ದುಸ್ಸಂಗಹೀನ ಸ್ವಮನಶ್ಚಮಂ ವ್ಯಧಾತ್. ಆ ಉತ್ತಮ ಶ್ಲೋಕನಾಗಿರತಕ್ಕಂಥ ಶ್ರೀಹರಿಯ ಪದಾರವಿಂದದಲ್ಲಿ ವಿಶೇಷವಾಗಿ ಸೇವಾ ಮಾಡುತ್ತಾ ಹೇಳ್ತಾ ಇದ್ದಾರೆ. ಅಕಿಂಚನ ಸಂಗಲಬ್ಧಯ, ಅಕಿಂಚನರು ನಿಷ್ಕಿಂಚನ ಜನರಾಗಿರ್ತಕ್ಕಂಥ ನಾರದರ ಸೇವೆಯಿಂದ ಆ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಭಗವಂತನ ಪ್ರೀತಿ ಸಿಕ್ಕಿದೆ. ಅವರು ವಿಶೇಷವಾಗಿ ತಮ್ಮ ಮೈ ತಾವು ಮರೆತು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾವ ದುಷ್ಟ ಸಂಘವೂ ಇಲ್ಲದೆ ಭಗವಂತನ ಪದಾರವಿಂದದಲ್ಲಿ ತಮ್ಮ ಮನಸ್ಸನ್ನು ಸದಾ ಇಡ್ತಾ ಇದ್ದಾರೆ. ಇಂಥ ಮಹಾಭಾಗವತನಾಗಿರ್ತಕ್ಕಂಥ ಪ್ರಹ್ಲಾದರಾಜರಲ್ಲಿ ಕೊಲ್ಲಲಿಕ್ಕೆ ಮಾಡಿದ. ಅವಾಗ ಧರ್ಮರಾಜ ಕೆಡುತ್ತಾರೆ, ಅಲ್ಲ ಮಕ್ಕಳು ತಮಗೆ ವಿರುದ್ಧವಾಗಿದ್ದರೂ ಬೆನ್ನಿಗೆ ಹಾಕ್ಕೊಂಡು ಬರ್ತಾರೆ ತಂದೆ ತಾಯಿಯರು, ಇಂಥ ಸಾಧುಗಳಾದವರನ್ನ ಕೊಲ್ಲಲಿಕ್ಕೆ ಯಾಕೆ ಬಂತು ಮನಸ್ಸು? ಕೆಡುತ್ತಾರೆ ಚಂಡಾಮರ್ಕರನ್ನ. ಭೃಗುಮಹರ್ಷ ನಮ್ಮ ಶುಕ್ರಾಚಾರ್ಯರ ಮಕ್ಕಳಾಗಿರ್ತಕ್ಕಂಥ ಚಂಡಾಮರ್ಕರನ್ನ ದೈತ್ಯ ಬಾಲಕರಿಗೆ ಪಾಠ ಹೇಳಲಿಕ್ಕೆ ಇದ್ದರೆ ಅಲ್ಲಿ ಕೇವಲ ಧರ್ಮ ಅರ್ಥ ಕಾಮ ಈ ತ್ರಿವರ್ಗದ ಪಾಠ ಮಾತ್ರ ನಡೀತಾ ಇದೆ, ಮೋಕ್ಷದ ಪಾದ ನಡೀತಾ ಇಲ್ಲ. ಅಂತಹ ಕಾಲಕ್ಕೆ ಗುರುಗಳು ಹೇಳಿಕೊಟ್ಟ ಪಾಠವನ್ನ ಕೇಳಿದಂತೆ ಮಾಡ್ತಾ ಇದ್ದಾರೆ. ಶುಶ್ರುವೇ ನಭಪಾಠ, ಯಾಕೆ ಇದು ತಪ್ಪಾದ ತಿಳುವಳಿಕೆ ಅಂತಿತ್ತಾದ್ದರಿಂದ ಸರಿಯಾಗಿ ಅಧ್ಯಯನ ಮಾಡಿಲ್ಲ, ಹೇಳಿದ್ದನ್ನು ಒಪ್ಪಿಸ್ತಾ ಇದ್ರು. ಒಂದು ಸಲ ಅಸುರ ರಾಜ ಈ ಹುಡುಗನನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಕೇಳ್ತಾ ಇದ್ದಾನೆ. ಪಪ್ರತ್ಯ ಕತ್ತದ ಅಂಬತ್ಸ ಮನ್ಯತೆ ಸಾಧು ಯದ್ಭವ, ನೀನು ಯಾವುದು ಒಳ್ಳೇದು ಅಂತ ತಿಳಿಸೋದು ಹೇಳಪ್ಪ. ಆ ಪ್ರಹ್ಲಾದರಾಜರು ಹೇಳ್ತಾರೆ, ತತ್ಸಾಧು ಮನ್ಯೇ ಅಸುರ ಮರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯ ಮಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಬಂಧ ಕುಪಂ ವನಂಗತೋ ಯದ್ಧರಿಮಾಶ್ರಯೇತ. ಅಯ್ಯ ಹೇ ಅಸುರವರಿಯ, ನೋಡಿ ಅಪ್ಪನಾದರೂ ಅಪ್ಪನನ್ನ ಅಪ್ಪ ಅಂತ ಕರೆಯಲ್ಲ ಅಮ್ಮ ದೀಕ್ಷೆ, ನೀವಾಗ ಕರೆಯಬೇಕಷ್ಟು ನನಗೆ ಗೊತ್ತಲ್ಲ. ದೇವರ ಸನ್ನಿಧಾನದಿಂದ ವಿಶೇಷವಾಗಿ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಅಪ್ಪ ಅಪ್ಪನ ಮೇಲೆ ಅಭಿಮಾನವನ್ನು ಬಿಟ್ಟು ಅಸುರವರ್ಯ ಅಂತ ಕರೀತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅಪ್ಪ ಅಂತ ಕರೀತಾ ಇಲ್ಲ, ಯಾಕೆ ಜಗದಪ್ಪನಾಗಿರ್ತಕ್ಕಂಥ ಭಗವಂತನನ್ನು ತಿರಸ್ಕಾರ ಮಾಡಿದ್ದೀಯ, ಆದ್ದರಿಂದ ನಿನ್ನ ಅಪ್ಪ ಅಂತ ಕರೆಯಲ್ಲ, ಸ್ಟ್ರೈಕ್. ಅದಕ್ಕೆ ಹೇ ಅಸುರವರ್ಯ, ಸಂಸಾರದಲ್ಲಿ ಬಿದ್ದು ತಪ್ಪಾದ ತಿಳುವಳಿಕೆಯಿಂದ ಯಾವಾಗಲೂ ಉದ್ವಿಗ್ನರಾಗಿರತಕ್ಕಂಥ ಈ ಜೀವರಾಶಿಗಳಿಗೆ, ವಿಶೇಷವಾಗಿ ಈ ಸಂಸಾರ ಕೂಪದಲ್ಲಿ ಬಿದ್ದವರಿಗೆ, ಅಂಧಕೂಪದಲ್ಲಿ ಬಿದ್ದಿದ್ದಾರೆ, ಇದನ್ನು ಬಿಟ್ಟು ವನಕ್ಕೆ ಹೋಗುವುದು ಶ್ರೇಷ್ಠ. ಆವಾಗ ನಗ್ತಾ ಇದ್ದಾನೆ, ಅಯ್ಯೋ ನನ್ನ ಮಗನ ಬುದ್ಧಿಯನ್ನ ಯಾರೋ ಪರಪಕ್ಷದವರು, ವಿಷ್ಣು ಪಕ್ಷದವರು ಕೆಡಿಸ್ತಾ ಇದ್ದಾರೆ. ಅದಕ್ಕೆ ಕರ್ಕೊಂಡು ಹೋಗಿ ಚೆನ್ನಾಗಿ ತಿಳಿಸ್ಕೊಡಿ ಪಾಠವನ್ನ ಅಂತ ಹೇಳಿದಾಗ ಅವರು ಕೇಳ್ತಾ ಇದ್ದಾರೆ, ಹೇ ಪ್ರಹ್ಲಾದ, ನಿನಗೆ ಯಾರಯ್ಯ ಹೇಳಿಕೊಟ್ಟಿದ್ದೀವಲ್ಲ? ಅವರಂದ್ರು, ಅಯ್ಯ ನನಗೆ ಇನ್ನೊಬ್ರು ಹೇಳಿಕೊಟ್ಟಿಲ್ಲ, ನಾನು ಕಲ್ತಿಲ್ಲ, ತಾನಾಗಿ ಬರ್ತಾ ಇದೆ. ಹೇಗೆ? ಅಯಸ್ಕಾಂತದ ಸನ್ನಿಧಿಯಲ್ಲಿ ಕಬ್ಬಿಣ ತಾನಾಗಿ ಅಂದರೆ ತನ್ನ ವಶವಿಲ್ಲದೆ ಹೋಗಿ ಅಯಸ್ಕಾಂತವನ್ನು ಹೇಗೆ ಕಚ್ಚಿಕೊಳ್ಳುತ್ತೋ ಆ ಥರ ದೇವರ ಪಾದ ಸನ್ನಿಧಿಯಲ್ಲಿ ನನ್ನ ಮನಸ್ಸು ನನ್ನ ವಶವಿಲ್ಲದೆ ಹೊರಟೋಗ್ತಾ ಇದೆ. ಆವಾಗ ಹುಡುಗನನ್ನು ಹೆದರಿಸಿದಂತೆ ಮಾಡಿ ಮತ್ತು ತ್ರಿವರ್ಗದ ಪಾಠವನ್ನು ಮಾಡುತ್ತಾ ಇದ್ದಾರೆ. ವಿಭುದೋಪಾಯೈ ಭೀಷಯನ್ ತರ್ಜನಾದಿಭಿ ಪ್ರಹ್ಲಾದಂ ಗ್ರಾಹಯಾಮಾಸ ತ್ರಿವರ್ಗಸ್ಯ ಉಪವಾದನಂ. ಅಪ್ಪ ಕೊಲ್ಲಲಿಕ್ಕೆ ನೋಡಿದ್ರು ಹೆದರಿಲ್ಲ, ಗುರುಗಳು ಬೆತ್ತ ಹಿಡಿದರೆ ಭಯಪಟ್ಟರೆ ಪ್ರಹ್ಲಾದರಾದರು ಅಂದರೆ ಭಯಪಟ್ಟಿಲ್ಲ, ಭಯಪಟ್ಟಂತೆ ಮಾಡಿದರು. ಪಾಪ ಬ್ರಾಹ್ಮಣ, ಈತನಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಅವರು ಹೇಳಿದ್ದನ್ನ ಕೇಳಿದಂತೆ ಇಟ್ಟುಕೊಂಡು ಗುರುಗಳಿಗೆ ಸಂತೋಷ ಆಯಿತು. ಅಪ್ಪನ ಹತ್ರ ಕಳಿಸ್ತಾ ಇದ್ದಾರೆ ತಾಯಿ ಮೂಲಕ. ಪ್ರಣತಂ ಪಾದಯೋರ್ ಬಾಲಂ ಪ್ರತಿ ನಂದ್ಯಾಶಿಷ ಅಸುರ ಪರಿಶ್ವಜ್ಯ ಚಿರಂ ದೋರಭ್ಯಾಂ ಪರಮಾಂ ಆಪ ನಿರ್ವೃತಿಂ. ಕಾಲಿಗೆ ಬಿದ್ದಂಥ ಆ ಹುಡುಗನನ್ನು ನೋಡಿ ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡುತ್ತಾ ಇದ್ದಾನೆ, ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ, ತುಂಬ ಸಂತೋಷ ಪಡ್ತಾ ಇದ್ದಾನಂತೆ. ತೊಡೆ ಮೇಲೆ ಕುಡಿಸ್ಕೊಳ್ತಾ ಇದ್ದಾನೆ. ಮೂರ್ಧನಿ ಅಶ್ವಕಲಾಂಬುಭಿ ಆಸಿಂಚನ್ ಆರೋಪ್ಯಾಂಕಂ ಅವಘ್ರಾಯ, ತನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಹಣೆಗೆ ಮುತ್ತನ್ನು ಕೊಟ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ ಹಿರಣ್ಯಕಶಿಪುವಿಗೆ. ಹೇಗೆ ಒಳಗೆ ಜಯ ಇದ್ದಾನಾದ್ದರಿಂದ ಆ ಕಣ್ಣೀರಿಂದ ಪ್ರಹ್ಲಾದರಾದರ ತಲೆಯನ್ನು ತೊಯಿಸ್ತಾ ಇದ್ದಾನಂತೆ. ನಂತರ ಮುಖ ಸಂತೋಷವಾಗಿದೆ, ಕೇಳ್ತಾ ಇದ್ದಾನೆ. ಪ್ರಹ್ಲಾದಾನುಚ್ಯತಾಂ ತಾತ ಸ್ವದಹಿತಂ ಕಿಂಚಿದುತ್ತಮಂ ಕಾಲೇನೈತಾವತ ಆಯುಷ್ಮನ್ ಯದಶಿಕ್ಷದ್ ಗುರೋರ ಭವಾನ್. ಹೇ ಪ್ರಹ್ಲಾದ, ನೀನು ಗುರುಗಳಿಂದ ಏನು ಕಲ್ತಿದ್ದೀಯೋ ಉತ್ತಮವಾದ್ದು ಹೇಳಯ್ಯ, ಇಷ್ಟು ಕಾಲ ಏನು ಕಲ್ತಿದ್ದೀಯ? ಹಾಗಂದ್ರು ನಿನ್ನ ಗುರುಗಳು, ಇವರು ಗುರುಗಳೇ ಅಲ್ಲ, ಗುರುಗಳು ನಾರದರು, ಅವ್ರು ಹೇಳಿದ್ದು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ವಂಸಾರ್ಪಿತ ವಿಷ್ಣು ಭಕ್ತಿಶ್ಚನ್ನವ ಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೆ ಅಧೀತಮುತ್ತಮಂ. ಶ್ರವಣ ಕೀರ್ತನ ವಿಷ್ಣುವಿನ ಸ್ಮರಣ ಪಾದಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಆತ್ಮನಿವೇದನ ಅಂತ ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ. ಇಲ್ಲಿ ಶ್ರವಣ ಅಂದರೆ ಹೇಳ್ತಾ ಬರ್ತಾನೆ, ಭಗವಂತನೇ ನನ್ನಲ್ಲಿ ನಿಂತು ಕೇಳಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ದೇವರ ಕುರಿತು ಕೇಳೋದು, ಅವನೇ ತನ್ನ ಕುರಿತು ಕೀರ್ತನೆ ಮಾಡಿಸ್ತಾ ಇದ್ದಾನೆ ಎಂದು ತಿಳಿದು ಕೀರ್ತನೆ ಮಾಡುವುದು, ಅವನ ಸ್ಮರಣೆ ಅವನೇ ಕೊಡ್ತಾ ಇದ್ದಾನೆ ಎಂದು ತಿಳಿದು ಅವನ ಸ್ಮರಣೆ ಮಾಡುವುದು, ಅವನ ಪಾದ ಸೇವಾ ಅಂದರೆ ಅವನ ಪಾದ ದೊಡ್ಡವರ ಪಾದದಲ್ಲಿರುತ್ತೆ ಅವರ ಪಾದ ಸೇವಾ ಮಾಡುವುದು. ಅರ್ಚನ, ಅರ್ಚನ ಅಂದ್ರೆ ಏನು, ಪದಾರ್ಥಗತ ಭಗವದ್ ರೂಪವನ್ನ ಬಿಂಬರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ಐಕ್ಯ ಚಿಂತನಂ ಪರಮಾರ್ಚನಂ. ವಂದನಂ, ಭಗವಂತನ ಶರಣಾಗತ ನಾನು, ಅವನು ಸ್ವತಂತ್ರ ನಾನು ಅಸ್ವತಂತ್ರ ಅಂತ ತಿಳಿಯೋದೇ ವಂದನ. ನಂತರ ದಾಸ್ಯಂ, ಶರಣಾಗತಿ, ಇವನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಅವನಿಗೆ ಮನಪೂರ್ವಕವಾಗಿ ಶರಣಾಗತನಾಗುವುದು. ಸಖ್ಯಂ, ಆ ಭಗವಂತನ ಜೊತೆಗೆ ಅವನು ಕೈ ಚಾಚಿದಾಗ ಆ ಕೈಯನ್ನು ಹಿಡಿದುಕೊಂಡು ಸ್ನೇಹವನ್ನ ಪಡೆಯೋದು. ಆತ್ಮನಿವೇದನ, ಆತ್ಮನಿವೇದನ ಅಂದರೆ ಆತ್ಮನಿವೇದನ ನಮ್ಮ ಒಳಗೆ ತಿಳಿಯೋದು ಏನು ಅಂತ, ಇವನ ಅಧೀನ ನಾನು ಅನಾದಿಯಿಂದ ಅವನ ಅಧೀನ ಆಗಿದ್ದೇನೆ ಅಂತ ತಿಳಿಯೋದೇ ಆತ್ಮನಿವೇದನ ಅಂತ. ಇಷ್ಟು ಹೇಳಿದಾಗ ತುಂಬಾ ಸಿಟ್ಟಿನಿಂದ ಗುರುಪುತ್ರನ ಕೇಳ್ತಾ ಇದ್ದಾನೆ, ಏ ಗುರುಪುತ್ರರೇ ಎಲ್ಲಿಂದ ಬಂತಿದು ಅಂತ ಹೇಳಿದಾಗ, ನಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರು ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛಮನ್ಯೋ ಮುಖ ತದಾತ್ಮಮಾನ. ನಾವು ಹೇಳಿದ್ದಲ್ಲ, ಇನ್ನೊಬ್ರು ಹೇಳಿದ್ದಲ್ಲ, ನಿಮ್ಮ ಮಗನಿಗೆ ಸಹಜವಾಗಿ ಬಂದಿದೆ ಅಂತ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ, ಹೇ ನಚೇದು ಗುರುಮುಖೀಯಂತೆ ಕುತೋ ಅಭದ್ರ ಅಸತೀಮತಿ, ಹೇ ಕೆಟ್ಟವನೇ ಕೆಟ್ಟ ಮಗ, ನಿನಗೆ ಎಲ್ಲಿಂದ ಬಂತೋ ಇದು, ಗುರುಗಳು ಹೇಳಿಕೊಡ್ದಂಗಿದ್ರೆ. ಅವಾಗ ಹೇಳ್ತಾರೆ ಪ್ರಹ್ಲಾದರಾದರು, ಯಾರು ಹೇಳಿಕೊಟ್ಟಿಲ್ಲ, ನಂಗೂ ಬಂದಿಲ್ಲ, ತಾನಾಗಿ ಸಹಜವಾಗಿದೆ, ನಾನು ಕಲ್ತಿದ್ದಲ್ಲ ಅಂತ ಹೇಳಿದರೆ, ಅವಾಗ ವಿಶೇಷವಾಗಿ ಇವನನ್ನ ಕೊಂದು ಬಿಡಿ, ಯಾಕೆ ನನ್ನ ತಮ್ಮನನ್ನ ಕೊಂದವನ ಪಕ್ಷ ವಹಿಸ್ತಾ ಇದ್ದಾನೆ. ಈ ಕೊಡಲಿ ಇರುತ್ತಲ್ಲ, ಕೊಡಲಿ ಗಿಡಗಳಿಗೆ ಶತ್ರು, ಕಡಿಯುತ್ತೆ. ಆದರೆ ಆ ಕೊಡಲಿ ಗಿಡಗಳನ್ನು ಕಳಿಯಬೇಕಾದರೆ ಅದಕ್ಕೊಂದು ಹಿಡಿ ಬೇಕು, ಆ ಹಿಡಿ ಗಿಡದ್ದೇ ಆಗಿರಬೇಕು. ಅಂದರೆ ಗಿಡದ ತುಂಡು ತಮ್ಮ ಶತ್ರುವಾದ ಕೊಡಲಿಗೆ ಸಹಾಯ ಮಾಡಿ ತಮ್ಮ ಗಿಡಗಳನ್ನೇ ಕಡಿಯಲಿಕ್ಕೆ ಸಹಾಯ ಮಾಡುತ್ತೆ. ಆ ಥರ ಇವ ವಿಷ್ಣುವಿಗೆ ಸಹಾಯ ಮಾಡುತ್ತಾ ನಮ್ಮ ತುಂಡು ವಿಷ್ಣುವಿಗೆ ಸಹಾಯ ಮಾಡುತ್ತಾ ನಮ್ಮ ಇಡೀ ವಂಶವನ್ನ ವಿಷ್ಣು ನಾಶನ ಮಾಡುವಂತೆ ಮಾಡ್ತಾ ಇದ್ದಾನೆ, ಅದರಿಂದ ಕೊಂದು ಬಿಡಿ ಅಂತ ಹೇಳಿ. ಅವಾಗ ಎಲ್ಲ ದೈತ್ಯರು ಮೊದಲೇ ದುಷ್ಟರು, ಇನ್ನ ರಾಜ ಹೇಳಿದ ಮೇಲೆ ಎಲ್ಲರೂ ಶೂಲಗಳಿಂದ ಪ್ರಹ್ಲಾದರಾದರ ಮರ್ಮ ಅವಯವಗಳಲ್ಲಿ ತಿವಿದು ಬಿಡುತ್ತಾ ಇದ್ದಾರೆ, ಏನೂ ಆಗ್ಲಿಲ್ಲ. ಸರ್ಪಗಳಿಂದ ಕಚ್ಚಿಸಿದರು, ಆನೆಗಳಿಂದ ತುಳಿಸಿದರು, ಪರ್ವತ ಆರೋಹಣ ಮಾಡಿಸಿದರು, ಮೇಲಿಂದ ಕೆಳಗೆ ಹಾಕಿದರು, ಕುಣಿಯಲ್ಲಿ ಹಾಕಿ ಬಚ್ಚಿಟ್ರು, ಮುಚ್ಚಿಟ್ರು, ವಿಷಬೆರೆಸಿದ ಅನ್ನ ಕೊಟ್ರು, ವಿಷಬೆರೆಸಿದ ಮುಳ್ಳುಗಳ ಮೇಲೆ, ಕಬ್ಬಿಣದ ಮುಳ್ಳುಗಳ ಮೇಲೆ ಮಲಗಿಸಿ ತುಳಿಸಿದರು ಆನೆಯಿಂದ. ಏನು ಅಭಿಚಾರ ಮಾಡಿದರು, ಎಲ್ಲ ಪ್ರಯೋಗಗಳು ಮಾಡಿದರು, ಏನು ಮಾಡಲಿಕ್ಕಾಗಿಲ್ಲ. ಭಗವಂತನ ತೇಜಸ್ಸು ರಕ್ಷಣೆ ಮಾಡುತ್ತಾ ಇತ್ತು. ಅಂಥ ಕಾಲಕ್ಕೆ ತಲೆ ಹಿಡ್ಕೊಂಡು ಕೂತಿದ್ದಾನೆ ಶುನಶೇಪ, ನೆನಪಾಗ್ತಾ ಇದ್ದಾನೆ ಈತನಿಗೆ. ಮೂರು ಜನ ಮಕ್ಕಳ ತಂದೆ ರುಚಿಕ, ಹರಿಶ್ಚಂದ್ರ ನಮಗ ರೋಹಿತ, ಬಲಿಗಾಗಿ ಒಬ್ಬನನ್ನ ಕೊಡಿ, ದುಡ್ಡು ಕೊಡುತ್ತೇನೆ ಅಂತ ಹೇಳಿದರೆ ರಾತ್ರಿ ತಂದೆ ತಾಯಿಗಳು ಕೂತು ಮಾತಾಡುತ್ತಾ ಮಧ್ಯದವನನ್ನ ಕೊಡಬೇಕು, ದೊಡ್ಡವ ನನಗೆ ಬೇಕು, ಚಿಕ್ಕವ ನನಗೆ ಬೇಕು ಅಂತ ಮಧ್ಯದವರನ್ನ ಹೊರಗೆ ಹಾಕಿದ್ರೆ, ಆ ಮಧ್ಯದವ ರಾತ್ರಿ ಎದ್ದು ಕೂತು ತಂದೆ ತಾಯಿಗಳು ತನ್ನನ್ನೇ ಕೊಡಬೇಕು ಅಂತ ಬಯಸ್ತಾ ಇದ್ದಾನೆ, ಸಂತೋಷ ಆಯಿತು. ಬೆಳಿಗ್ಗೆದ್ದು ರೋಹಿತನಿಗೆ ಹೇಳ್ತಾನೆ, ಹೇ ರೋಹಿತ, ನಾನು ಬರ್ತಾ ಇದ್ದೇನೆ, ನಮ್ಮವರು ದುಡ್ಡು ಕೊಡು ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟೇ ಬಿಟ್ಟ. ಹೊರಡುವಾಗ ಮನಸ್ಸಲ್ಲಿ ದುಃಖ ಇದ್ದಿಲ್ಲ, ನನಗೆ ಅಪ್ಪ ಅಮ್ಮನಿಗೆ ನಾನು ಬೇಡದವನಾದ್ನಲ್ಲ ಆಮ ದುಃಖ ಇಲ್ಲ, ದೇವರು ನನಗೆ ಈ ಭಾಗ್ಯ ಕೊಟ್ಟ, ತಂದೆ ತಾಯಿ ತಮ್ಮಂದರಿಗಾಗಿ, ವಿಶೇಷವಾಗಿ ಅಣ್ಣ ತಮ್ಮಂದರಿಗಾಗಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ಳುವಂಥ ಭಾಗ್ಯ ಕೊಟ್ಟ ಅಂತ ಚೂರೂ ದುಃಖವಿಲ್ಲದೆ ಹೊರಟು ಹೋದ, ಸಿಟ್ಟಿಲ್ಲದೆ. ಆ ಶುನಶೇಪ ನೆನಪಾಗ್ತಾ ಇದ್ದಾರೆ ಪ್ರಹ್ಲಾದರಾದರನ್ನು ನೋಡಿದಾಗ. ಇವನೂ ಅಷ್ಟೇ, ನಾನು ಇಷ್ಟು ಇವನ ಕೊಲ್ಲಕ್ಕೆ ನೋಡಿದರೂ ನನ್ನ ಎದುರಿಗೆ ನಿಂತಿದ್ದಾನೆ. ವರ್ತತೆ ಅಭಿದೂರೇ ವೈ, ಹತ್ತಿರ ನಿಂತಿದ್ದಾನೆ, ನೋಡುತ್ತಾನೆ. ಪ್ರಹ್ಲಾದರಾದರ ಬುದ್ಧಿಯಲ್ಲಿ ಬಗ್ಗಿ ನೋಡುತ್ತಾನೆ, ತನ್ನ ಮೇಲೆ ದ್ವೇಷವಿಲ್ಲ. ಕೋಲಲಕ್ಕೆ ನೋಡಿದ್ದಕ್ಕೆ ಈತನ ಮೇಲೆ ದ್ವೇಷ ಪ್ರಹ್ಲಾದರಾದರ ತಲೆಯಲ್ಲಿ ಇಲ್ಲವೇ ಇಲ್ಲ. ಆವಾಗ ತಲೆ ತಗ್ಗಿಸಿ ಕೂತಂಥ ಈತನ ನೋಡಿ ಗುರುಪುತ್ರ ಹೇಳ್ತಾರೆ, ಸ್ವಲ್ಪ ಕಾಲ ಮನೆಯಲ್ಲಿ ಅಪ್ಪ ಬರುತ್ತಾರೆ, ಸರಿ ಮಾಡುತ್ತಾರೆ ಅಂದಾಗ ಕಳಿಸಿಕೊಡ್ತಾ ಇದ್ದಾನೆ. ಪ್ರಹ್ಲಾದರಾದರು ಮನೆಗೆ ಬಂದು ಕೂತ್ಕೊಂಡಿದ್ದಾರೆ. ಗುರುಗಳು ಮನೆಯ ಕೆಲಸಗಳನ್ನು ತೊಡಗಿದಾಗ ಎಲ್ಲ ಹುಡುಗರು ಆಟ ಆಡಲಿಕ್ಕೆ ಹೋಗ್ತಾ ಇದ್ದರೆ ಎಲ್ಲರನ್ನ ಕರೀತಾ ಇದ್ದಾರೆ. ಇನ್ನೊಬ್ಬ ಹುಡುಗ ಆಗಿದ್ದರೆ ಆಟದ ಸಮಯದಲ್ಲಿ ಏನಾದರೂ ಹೇಳ್ತೀನಿ ಬಾ ಅಂದರೆ ಒದ್ದು ಬಿಡ್ತಾರೆ ಎಲ್ಲ ಹುಡುಗರು. ಆದರೆ ಪ್ರಹ್ಲಾದರಾದರ ಶಕ್ತಿ ಅಂತಹದ್ದು ಅಂದರೆ ಎಲ್ಲರೂ ಆಟದ ಸಾಮಾನು ಹೋಗದು ಆಚೆಗೆ, ಇವರ ಪಾದದ ಹತ್ರ ಬಿಡ್ತಾ ಇದ್ದಾರೆ. ಹೇ ಪ್ರಹ್ಲಾದ ಹೇಳು, ಏನು ಹೇಳ್ತೀಯ ಅಂತ ಹೇಳ್ತೀಯ ಅದು ಹೇಳ್ತಾರೆ. ಸಿದ್ಧಿ ಪಡೆದಂಥವರಿಗೆ ಇನ್ನೊಬ್ಬರನ್ನ ನಿಯಮನ ಮಾಡುವಂಥ ವಾಕು ಬರ್ತಾ ಇರುತ್ತೆ. ಅವರ ಮಾತಿಗೆ ಅವರು ಎದುರಿದವರು ಊಹ ಅನ್ಲಿಕ್ಕಾಗಲ್ಲ, ಅಂಥ ರೀತಿ ಆಗಿಬಿಡುತ್ತೆ. ಹೇಳ್ತಾರೆ ಹಂತಾರ್ಭಕಃ, ಹೇ ಮಕ್ಕಳ್ರಾ ಅಂತಾರೆ. ಅಲ್ಲ, ಮಕ್ಕಳಲ್ಲಿ ತಾವು ಒಬ್ಬರಾಗಿದ್ದು ಮಿಕ್ಕವ್ರನ್ನ ಮಕ್ಕಳೇ ಅಂತ ಕರೆದ್ರೆ ಸುಮ್ಮನೆ ಇರ್ತಾರ, ನೀನು ಮುದುಕ ಏನಪ್ಪ ಅಂತ ಕೇಳ್ತಾರೆ, ಓದ್ತಾನೆ. ಆದರೆ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ, ಯಾಕೆ ಅವ್ರಿಗೆ ಮೊದಲೇ ಗೊತ್ತು ಪ್ರಹ್ಲಾದರಾದ್ರೆ ನಮಗಿಂತ ಬಹಳ ದೊಡ್ಡವ ಜ್ಞಾನದಲ್ಲಿ ಅಂತ. ಅದಕ್ಕೆ ಶುಣುತ ವಚೋವ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾಹ ಮಾಪ್ರಮಾದ್ಯಥ. ನೋಡಿ, ನಮ್ಮ ವಿಶೇಷವಾಗಿರ್ತಕ್ಕಂಥ ಸ್ನೇಹಿತರಿದ್ದಾರಲ್ಲ, ನಮ್ಮ ವಯಸ್ಸಿನವರೇ ಆದ ಸ್ನೇಹಿತರು ಇದ್ದಾರಲ್ಲ, ಎಲ್ಲರೂ ಸತ್ತು ಹೋಗ್ತಾ ಇದ್ದಾರೆ, ನೀವು ಆಟದಲ್ಲಿ ಬಿದ್ದು, ಆಟ 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 ಅದರಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೀರಿ, ಸಾವು ಹತ್ತಿರ ಇದೆ, ಜಾಗ್ರತೆ, ದೇವರಲ್ಲಿ ಮನಸ್ಸಿಡಿ, ಹೇಳ್ತಾ ಬರ್ತಾರೆ. ಅಲ್ಲ, ಹುಡುಗರೆಲ್ಲ ಹೀಗೆ ಇರಬೇಕಲ್ವಾ? ಇಲ್ಲ, ಹಿಂದೆ ಜ್ಞಾನಿಗಳಾಗಿರ್ತಕ್ಕಂಥ ಮಾರ್ಕಂಡೇಯರು ಮೊದಲಾದವರೆಲ್ಲ ವಿಶೇಷವಾಗಿರತಕ್ಕಂಥ ಭಗವಂತನ ಸೇವಾ ಮಾಡಿದ್ರಯ್ಯ, ಈ ಥರ ಇದ್ದಿಲ್ಲ. ಅಲ್ಲ, ಗುರುಗಳು ಹಾಗೆ ಹೇಳ್ತಾರಲ್ಲ, ಇವಾಗೇನು ದೇವರ ಚಿಂತನೆ ಬೇಡ, ಹುಡುಗರಾಗಿ ಆಟ ಆಡ್ಕೊಂಡ್ರೆ ಸಾಕು ಅಂದರೆ ಗುರುತ್ತಮವಿನ ಗ್ರಾಹ್ಯಂ ಯದನರ್ಥೇ ಅರ್ಥಕಲ್ಪನಂ, ಭಗವಂತನ ವಿಷಯದಲ್ಲಿ ಅನರ್ಥವಾದ್ದನ್ನು ಹೇಳಿದರೆ ಗುರುಗಳು ಹೇಳಿದ್ದನ್ನು ತಿಳ್ಕೋಬೇಡಿ. ಯದುಕ್ತ್ಯಾ ನ ಪ್ರಬುದ್ಧ್ಯದ ಸುಪ್ತಸ್ತ್ವ ಜ್ಞಾನ ನಿದ್ರಯ ನ ಶ್ರದ್ಧಾತ ಮತಂತಸ್ಯ ಯಥಾಂಧೋ ಹಿ ಅಂಧನಾಯಕ. ಯಾರ ಮಾತಿನಿಂದ ಅಜ್ಞಾನದಲ್ಲಿ ಬಿದ್ದವ ಎದ್ದು ಜ್ಞಾನದ ಕಡೆಗೆ ಬರೋದಿಲ್ಲವೋ ಅಂಥವರ ಮಾತು ಯಾಕೆ ಕೇಳಬೇಕು? ಇನ್ನ ಅವ್ರು ಹೇಳಿದ್ರು, ನಮ್ಮ ಈ ರಾಜನೀತಿ ಹೇಳಿಕೊಡ್ತಾ ಇದ್ದಾರೆ, ಇವ್ರು ಶತ್ರು, ಇವ್ರು ಉದಾಸೀನ, ಮಿತ್ರ. ಯಾರು ಶತ್ರು, ಯಾರು ಉದಾಸೀನ, ಯಾರು ಮಿತ್ರ? ಒಳಗಿದ್ದ ಸ್ವಾಮಿ ಬದಲಾಯಿಸಿದರೆ ಶತ್ರು ಮಿತ್ರನಾಗ್ತಾನೆ, ಅದೇ ಕೆಲಸ ಮಾಡಿದರೆ ಮಿತ್ರನಾದವ ಶತ್ರು ಆಗ್ತಾನಯ್ಯ. ಆದ್ದರಿಂದ ನೀವು ತಲೆ ಕೆಡಿಸ್ಕೋಬೇಡಿ. ಅಲ್ಲ, ಸುಖಕ್ಕಾಗಿ ಪ್ರಯತ್ನ ಪಡಬೇಕಲ್ಲ. ಸುಖಮೈಂದ್ರಿಯ ಕಂ ದೈತ್ಯಾಹ ದೇಹ ಯೋಗೇನ ಯೋಗ ದೇಹಿನಾಂ ಸರ್ವತ್ರ ಲಭ್ಯತೆ ದೈವ ಆತ ಯಥಾ ದುಃಖಮಯತ್ನತಃ. ಹೇಗೆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ದುಃಖವು ನಾವು ಕೇಳದೇನೆ ಬರ್ತಾ ಇದೆಯೋ, ಸುಖವು ಕೇಳದೇನೆ ಬರುತ್ತೆ, ದೇವರು ಕೊಡ್ತಾರೆ, ಅದಕ್ಕಾಗಿ ನೀವು ಪ್ರಯತ್ನ ಮಾಡಬೇಡಿ ಅಂತ ಚೆನ್ನಾಗಿ ಹೇಳುವಾಗ ಅವ್ರು ಕೇಳಿದ್ರು, ನಿನಗೆಲ್ಲಿಂದ ಬಂತಿದು? ನಾರದರು ಹೇಳಿದರು. ಹೌದಾ? ಯಾವಾಗ ಹೇಳ್ತಾರೆ, ಇಂದ್ರದೇವರು ನಮ್ಮಪ್ಪ ತಪಸ್ಸಿಗೆ ಹೋದಾಗ ದಾಳಿ ಮಾಡಿ ದೈತ್ಯರನ್ನ ಒಡೆದು ಓಡಿಸಿ ನನ್ನ ತಾಯಿಯನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಾರದರು ಕೇಳಿದ್ರು, ಎಲ್ಲಿಗಪ್ಪ ಅಂತ ಹೇಳಿದರೆ, ಈಕೆ ಗರ್ಭದಲ್ಲಿ ಕೂಸನ್ನು ಪ್ರಸವನ ಆದ ಮೇಲೆ ಆ ಕೂಸನ್ನ ಕೊಂದು ಬಿಡ್ಬಿಡ್ತೇನೆ ಅಂತ ಹೇಳಿದರೆ, ನಾರದರು ಹೇಳ್ತಾರೆ, ಈತ ನಿಷ್ಕಲ್ಮಷ, ಪಾಪವೇ ಗೊತ್ತಿಲ್ಲ ಮಹಾಭಾಗವತ. ಅಷ್ಟೇ ಅಲ್ಲ, ನಿನ್ನಿಂದ ಸಾವು ಈ ಹುಡುಗನಿಗೆ ಬರಲ್ಲ, ಯಾಕೆ ಅನಂತಾನುಚರ ಶೇಷದೇವರ ಅನುಚರ ಬಲಿಷ್ಠನಾಗಿದ್ದಾನೆ ಅಂತ ಹೇಳಿದಾಗ, ಒಳಗಿರುವ ಶೇಷದೇವರ ಸನ್ನಿಧಾನಕ್ಕೆ ನಮಸ್ಕಾರ ಪ್ರದಕ್ಷಿಣೆಯನ್ನು ಮಾಡಿ ಆಕೆ ಸುತ್ತು ಅವರು ಹೊರಟು ಹೋದಾಗ ತಮ್ಮ ಆಶ್ರಮಕ್ಕೆ ಕರಕೊಂಡು ಬಂದು ನಾರದರು ಇಚ್ಛಾ ಪ್ರಸೂತಿ ವರವನ್ನು ಕೊಟ್ಟು ಆಕೆ ವಿಶೇಷವಾಗಿ ಹಡಿಯುವ ಪರ್ಯಂತ ತಾವು ತತ್ವಜ್ಞಾನದ ಉಪದೇಶವನ್ನ ಕೊಟ್ಟಿದ್ದಾರೆ ಒಳಗಿರುವ ನನಗೆ. ಎಷ್ಟು ಕಾಲ? 100 ವರ್ಷ. ದೇವತಾಮಾನ ಪ್ರಕಾರ, ನಮ್ಮ ಪ್ರಕಾರ 36,000 ವರ್ಷ ಗರ್ಭವನ್ನು ಧಾರಣ ಮಾಡಿದಾಳಾಗಿ. ಇವರು 36,000 ವರ್ಷ ವಿಶೇಷವಾಗಿ ತತ್ವಜ್ಞಾನವನ್ನು ಉಪದೇಶ ಕೊಟ್ಟಿದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನವನ್ನು ಹೆಡತ ನಿಮ್ಮ ಹೃದಯದಲ್ಲೇ ಭಗವಂತ ಇದ್ದಾನೆ, ಆ ಭಗವಂತನ ಶರಣಾಗತರಾಗಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತತ್ರ ಉಪಾಯ ಸಹಸ್ರಾಣ ಮಯಂ ಭಗವತೋದಿತಃ ಯದೀಶ್ವರೇ ಭಗವತಿ ಭಕ್ತಿಶ್ಚಾತ್ ನನ್ಯಥಾರತಿ. ನಾನಾ 1,000 ಉಪಾಯಗಳಿವೆ, ಅದರಲ್ಲಿ ಪ್ರಧಾನವಾಗಿ ದೇವರೇ ತೋರಿಕೊಟ್ಟದ್ದು ಏನು ಅಂದರೆ ಈಶ್ವರನಾಗಿರತಕ್ಕಂಥ ಭಗವಂತನಲ್ಲಿ ಭಕ್ತಿ ಮಾಡಬೇಕು, ಬೇರೆ ಕಡೆ ಮನಸ್ಸು ಹೋಗಬಾರದು, ರತಿ ಎಂಬುದು ಹೋಗಬಾರದು, ಅದರಿಂದ ದೇವರ ಅನುಗ್ರಹ ಮಾಡುತ್ತಾರೆ ಅಂತ ವಿಶೇಷವಾಗಿ ಅವರು ಉಪದೇಶವನ್ನು ಕೊಟ್ಟರೆ ಎಲ್ಲರೂ ದೇವರನ್ನು ಧ್ಯಾನ ಮಾಡಲಿಕ್ಕೆ ಕೊಡುತ್ತಾ ಇದ್ದಾರೆ. ಇದನ್ನು ಕೇಳಿ ನಿನ್ನ ಮಗನಿಂದ ಎಲ್ಲರೂ ಹಾಳಾಗ್ತಾ ಇದ್ದಾರೆ ಅಂತ ಹೇಳಿದಾಗ ಹಿಡಿದುಕೊಂಡು ಬಂದಿದ್ದಾರೆ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ಸ್ತಬ್ಧಮ್ಮಚ್ಚಾಸನೋದ್ಧೂತಂ ನೇಷ್ಯತ್ವ ದೇಮಕ್ಷಯಂ. ನೀನು ನನ್ನ ಶಾಸನವನ್ನು ಧಿಕ್ಕಾರ ಮಾಡ್ತಾ ಇದ್ದೀಯಲ್ಲ, ನಿನ್ನನ್ನು ಯಮಧರ್ಮರಾಜರಿಂದ ಕಳಿಸ್ತೇನೆ ಅಂತ ಹೇಳಿ, ಯಾರಯ್ಯ ನಿನಗೆ ಏನ್ ಬರವೋ ನಿನಗೆ ಅಂದ್ರೆ ಹೇಳ್ತಾರೆ, ನ ಕೇವಲಂ ಮೇ ಭವತಸ್ಥ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ. ಹೇ ರಾಜ, ನನಗಲ್ಲ ನಿನಗೆ ಬಲ ಕೊಟ್ಟ ಬ್ರಹ್ಮದೇವರಿಗೆ ಬಲ ಇವನು, ಆದ್ದರಿಂದ ನಿನ್ನ ಈ ದೈತ್ಯ ಬುದ್ಧಿಯನ್ನು ಬಿಡು ಅಂತ ಹೇಳಿ ನಂತರ ಮತ್ತು ವಿಶೇಷವಾಗಿ ಸುಮ್ಮನಾದರು. ಅವಾಗ ಹೇಳ್ತಾ, ನೀನು ಸಾಯಲಿಕ್ಕೆ ಸಿದ್ಧನಾಗಿದ್ದೀಯ, ಎಲ್ಲಿದ್ದಾನೆ ರಕ್ಷಣೆ ಮಾಡುವವ? ಪ್ರಹ್ಲಾದರಾದರಂದ್ರು, ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಹೌದಾ? ಹೌದಾ, ವಾಸವು ಎಲ್ಲಿದ್ದಾನಿವ? ಎದುಸ ಸರ್ವತ್ರ. ಒಂದು ವೇಳೆ ಎಲ್ಲ ಕಡೆ ಇರುವುದಾದ್ರೆ ಕತ್ಮಾತ್ ಸ್ತಂಭೆಯನ್ನು ದೃಶ್ಯತೆ, ಯಾಕೆ ಸ್ತಂಭದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಖಡ್ಗವನ್ನ ಹಿಡಿದುಕೊಂಡು ವಿಶೇಷವಾಗಿ ಹಾರಿ ಬರ್ತಾ ಆ ಕಂಬವನ್ನು ಬಡಿತಾ ಇದ್ದಾನೆ. ಅವಾಗ ಕಂಬದಿಂದ ವಿಚಿತ್ರವಾದ ಶಬ್ದ ಬರ್ತಾ ಇದೆ, ಭಗವಂತ ಹೊರಗೆ ಬರ್ತಾ ಇದ್ದಾನೆ. ಅವನು ಹುಡುಕಿದರೂ ಕಾಣಿಸಲಿಲ್ಲ, ತಾನಾಗಿ ಮತ್ತು ದರ್ಶನ ಕೊಡ್ತಾ ಇದ್ದಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಶ್ ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಹಾಗೆ ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ ಅಂಥ ನರಸಿಂಹ ರೂಪದಿಂದ ಬರ್ತಾ ಇದ್ದಾನೆ ತನ್ನ ಮಗನ ತನ್ನ ಭಕ್ತರಾಗಿರತಕ್ಕಂಥ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದ, ನಾರದರ ಮಾತನ್ನು ಪ್ರಹ್ಲಾದರಾಜರ ಮಾತನ್ನ ತನ್ನ ಭಕ್ತನಾಗಿರತಕ್ಕಂಥ ಜಯನ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ಕಂಬದಿಂದ ಒಡಕೊಂಡು ಬರ್ತಾ ಇದ್ದಾನೆ. ಯುದ್ಧ ನಡೀತಾ ಇದೆ, ಮಧ್ಯಾಹ್ನ ಯುದ್ಧ ಶುರುವಾದದ್ದು, ಇವರಿಬ್ಬರಿಗೆ ಸಂಜೆ ಪರ್ಯಂತ ಯುದ್ಧ ಮಾಡಿದ. ಯಾಕೆ? ದೇವರಿಗೆ ಕೈಲಾಗದೆ ಅಲ್ಲ, ಇವನು ಕೇಳಿಕೊಂಡದ್ದು ಸಂಜೆ ಸಾಯಬೇಕು ಅಂತ. ಅದಕ್ಕಾಗಿ ಸಂಜೆ ಪರ್ಯಂತ ಯುದ್ಧ ಮಾಡಿ ನಂತರ ಅವನನ್ನ ದ್ವಾರಿ ಊರವು ಅಪಾತ್ಯ ದದಾರ ಲೀಲಯ ನಖೈರ್ಯಥಾ ಹಿಂ ಗರುಡೋ ಮಹಾಭಿಷಂ. ಅವನನ್ನ ತೊಡೆ ಮೇಲೆ ಹಾಕ್ಕೊಂಡ, ಸೀಳಿ ಹಾಕ್ತಾ ಇದ್ದಾನೆ. ಅವನ ಹೃದಯ ಕಮಲವನ್ನ ತೆಗೆದು ಪಕ್ಕಕ್ಕಿಡ್ತಾ ಇದ್ದಾನೆ, ಆ ಕರುಳನ್ನ ತೆಗೆದು ಕೊರಳಲ್ಲಿ ಹಾರ ಹಾಕ್ಕೊಳ್ತಾ ಇದ್ದಾನೆ. ಯಾಕಪ್ಪ ಅಂದ್ರೆ ಅಲ್ಲಿ ಪ್ರಹ್ಲಾದರಾದ ಇದ್ದ, ಅದನ್ನು ತುಳಿಬಾರದು. ಹೃದಯ ಕಮಲ ನಾನಿದ್ದದ್ದು ಜಾಗ, ಅದಕ್ಕೆ ಎರಡು ಪಕ್ಕಕ್ಕಿಟ್ಟ, ಶರೀರ ಒಗದ, ಭೀಕರ ಸಿಟ್ಟನ್ನ ತೋರ್ತಾ ಇದ್ದಾನೆ. ಸಿಟ್ಟಿಲ್ಲ ಅವನಿಗೆ, ಸಿಟ್ಟಿಗೆ ಬೇಕಾದ ತಮೋಗುಣ ದೇವರಲ್ಲಿ ಇಲ್ಲ. ಅವಾಗ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದರು. ಯಾರು ಸ್ತೋತ್ರ ಮಾಡಿದರೂ ಬಗ್ಗತಾ ಇಲ್ಲ ಸ್ವಾಮಿ, ನಾಟಕ ಆಡ್ತಾ ಇದ್ದಾನೆ. ಅವಾಗ ಲಕ್ಷ್ಮೀದೇವಿ ದೇವರ ಮನಸ್ಸು ಗೊತ್ತಿದ್ದು, ಹೇ ಬ್ರಹ್ಮ ಪ್ರಹ್ಲಾದನನ್ನ ಕಳಿಸು. ಅಮ್ಮ ನೀನು ಹೋಗ್ಬೋದಲ್ಲ, ಬಾ, ನಾನು ತುಂಬಾ ರೂಪಗಳು ನೋಡಿದ್ದೆ, ಇಂಥ ರೂಪ ನೋಡಿಲ್ಲ ಅಂತ ಶಂಕೆ ಪಟ್ಟವಳಂತೆ ನಾಟಕ ಆಡಿ ಆ ಪ್ರಹ್ಲಾದರಾಜನ ಕಳಿಸ್ಕೊಡ್ತಾ ಇದ್ದಾರೆ. ಪ್ರಹ್ಲಾದರಾಜರು ಬಂದು ನಮಸ್ಕಾರ ಮಾಡಿದ ಕೂಡಲೇ ಕೃಪೆಯಿಂದ ಒದ್ದೆ ಆದನಂತೆ ನರಸಿಂಹ. ಅವರ ತಲೆ ಮೇಲೆ ಕೈಯನ್ನ ಇಟ್ಟು ಆಶೀರ್ವಾದ ಮಾಡುತ್ತಾ ಇದ್ದಾನೆ. ಆ ದೇವರ ಕೈ ಸ್ಪರ್ಶ ಆದ ಕೂಡಲೇ ಹೊರಗೂ ಒಳಗೂ ದೇವರ ದರ್ಶನ ಆಗ್ತಾ ಇದೆ. ದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ ಪ್ರಹ್ಲಾದರಾಜರು. ಬ್ರಹ್ಮಾದಯ ಸ್ಥುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರಭಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಠುಮರ್ಹತಿ ಸಮೇ ಹರಿರುಗ್ರಜಾತೇ. ಬ್ರಹ್ಮಾದಿ ದೇವತೆಗಳು ಮುನಿಗಳು ಎಲ್ಲರೂ ಸಿದ್ಧರು ಎಲ್ಲರೂ ಸತ್ವೈಕತಾನಮತಯ. ಜಗತ್ತಿನಲ್ಲಿ ಶಕ್ತಿ ಅಂದರೆ ಭಗವಂತನದ್ದೇ ಅಂತ ಚಿಂತನೆ ಮಾಡತಕ್ಕಂಥವರೆಲ್ಲ ಎಂಥ ಅದ್ಭುತವಾದ ಸ್ತೋತ್ರ ಮಾಡುತ್ತಾರಯ್ಯ. ಆದರೂ ನಿನ್ನ ಗುಣಗಳ ಅಂತ್ಯವನ್ನು ಕಾಣಲಿಕ್ಕಾಗಿಲ್ಲ. ನನ್ನಂಥ ಉಗ್ರಜಾತಿಯವ ನಾನೇನು ಸ್ತೋತ್ರ ಮಾಡುತ್ತೇನೆ? ನಂತರ ಹೇಳ್ತಾರೆ, ಹೇ ಸ್ವಾಮಿ, ನಿನ್ನ ಸಂತೋಷಗೊಳಿಸಲಿಕ್ಕೆ ದೊಡ್ಡ ದೊಡ್ಡ ಓದುಗಳು ಯಾವುದು ಕೆಲಸಕ್ಕೆ ಬರಯ್ಯ. ಕೇವಲ ಭಕ್ತಿ ನಿನ್ನನ್ನು ಸಂತೋಷಗೊಳಿಸಲಿಕ್ಕಾಗುತ್ತೆ ಅಂತ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದಾಗ ದೇವ ಅಂದ, ಹೇ ಪ್ರಹ್ಲಾದ ವರ ಕೇಳು. ಆವಾಗ ಪ್ರಹ್ಲಾದರಾದರೆ ಹೇಳ್ತಾರೆ, ನಾನು ವ್ಯಾಪಾರಿಯಲ್ಲ ಸ್ವಾಮಿ, ನನಗೆ ವರ ಬೇಡ. ಆದರೂ ನೀವು ಕೇಳು ಅಂದಿಯಲ್ಲ, ನನ್ನಲ್ಲಿ ಏನಾದರೂ ಬಯಕೆಗಳು ಉಳಿದಿದ್ದರೆ ತೆಗೆದುಬಿಡು ಹರಿಯೇ. ನಮ್ಮಪ್ಪನನ್ನು ಚೂರು ಉದ್ಧಾರ ಮಾಡು ಅಂದಾಗ, ಅಯ್ಯ ಭವಾನ್ ರೈ ಕುಲಪಾವನ, ನಿನ್ನಂಥ ಕುಲಪಾವನರು ಹುಟ್ಟಿದ ಮೇಲೂ ನಿಮ್ಮಪ್ಪನಿಗಾಗಿ ಕೇಳಬೇಕಾ, ಉದ್ಧಾರ ಆಗಿದ್ದಾರೆ ಅಂತ ಅವನಿಂದ ಪ್ರಹ್ಲಾದರಾಜರಿಂದ ಪ್ರೇತ ಕಾರ್ಯಗಳನ್ನು ಮಾಡಿಸಿ ನಂತರ ಅಭಿಷೇಕವನ್ನು ಬ್ರಹ್ಮದೇವರ ಮೂಲಕ ಮಾಡಿಸ್ತಾ